ಚಿದಾನಂದ ವಿಗ್ರಹಂ ಸದನು ಪ್ರಹಂದ್ರೀವರ್ಚಿತಂ ಶಾಪಾನ್ ಮಣಿಗುರುವ ವಿಮೋಚನಂ ಸ್ವನಾಮಗ್ರಹಣಾದೇವಾಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ಪಂಡಿತಂ ಸ್ವಾಂತಸ್ಥಾಂತಶಯ್ಯಾಯ ಪೂರ್ಣಜ್ಞಾನದಸರಣಸೆ ಉತ್ತುಂಗಲತ್ತರಂಗಾಯ ಮದ್ಭಗತ್ತಾರ್ಥಯೇ ನಮಃ. ಗುರುಮತ್ರ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ತತ್ವನಿಷ್ಠಂ ವರಿಷ್ಠಂ ಸಕಲಪುಜನಕೃತಂ ನಿತ್ಯನಿಷ್ಠೂತಕೃತಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಿಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ನೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾದಿಜ ಸಪ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವಾ ಶಿವಕೋವಿಂದ ಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಷ್ಟಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂವತ್ಪ್ರದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾಕ್ಷಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇತಿ ಮದ್ವೈಭವಾಹತ್ತು ಭುವಿ ಪ್ರಾಪ್ತ ಚ ಮದ್ಗತಿ. ಯಾಂ ಗತಿಂ ಪ್ರಾಪ್ಯ ಮೋದಂತೆ ತಾಮಪ್ಯಸ್ಯ ತದಾಂಗಹಂ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಮದ್ವೈಭವಾಹತ್ತು ಈ ರೀತಿಯಾಗಿ ನನ್ನ ಮಹಿಮೆಯನ್ನ ಯಾರು ಚೆನ್ನಾಗಿ ಜನಕ್ಕೆ ಉಪದೇಶ ಕೊಡುತ್ತಾರೆ ಅವರಲ್ಲಿ ನಾನೇ ಇದ್ದು ಉಪದೇಶ ಕೊಡುತ್ತಾ ಇದ್ದೇನೆ ತಿಳಿಯಬೇಕು. ಅಂಥವರಿಗೆ ಭೂಮಿ ಪ್ರಾಪ್ಯ ಮದ್ಗತಿ, ಈ ಭೂಮಿಗೆ ಬಂದು ವಿಶೇಷವಾಗಿರತಕ್ಕಂಥ ಭೂವರಾಹ ಹಯೋಧನ ಮೊದಲಾದಂಥ ಆಚಾರ್ಯ ಪರಾಚಿತ ಮೂರ್ತಿಗಳನ್ನ ಅರ್ಚನೆ ಮಾಡುವ ಅಥವಾ ಶಾಸ್ತ್ರದಲ್ಲಿರುವ ಭಗವಂತನ ರೂಪಗಳನ್ನ ಅರ್ಚನೆ ಮಾಡುವ ಭಾಗ್ಯವನ್ನ ಪಡೆದು ಹಾಗೆಯೇ ತಾಮಭಿರದಾಮಿ ಅಂದ್ರೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಪ್ರತಿಮಾ ರೂಪದಲ್ಲಿ ಭಗವಂತನ ಆರಾಧನೆ, ಇನ್ನೊಂದು ಕಡೆ ಗ್ರಂಥ ರೂಪದಲ್ಲಿ ಭಗವಂತನ ಆರಾಧನೆ, ಎರಡನ್ನೂ ಕೂಡ ನಾನು ಕೊಡುತ್ತೇನೆ ಅವರಿಗೆ. ತದನಂತರ ಅವರಿಂದ ವಿಶೇಷವಾಗಿ ಭಕ್ತ ಜನಕ್ಕೆ ಉಪದೇಶವನ್ನು ಕೊಡಿಸುವಂತಹ ವೈಭವವನ್ನು ಅವರಿಗೆ ನಾನು ಕೊಡುತ್ತೇನೆ. ಒಟ್ಟಾರೆ ವಾದಿರಾಜರಿಗೆ ಏನೇನು ವೈಭವ ಇದೆ ಆ ವೈಭವವನ್ನ ನಾವು ಚಿಂತನೆ ಮಾಡಿದರೆ ನಮ್ಮ ಬಿಂಬಸ್ಥಾನೀಯರಾದ್ದರಿಂದ ಅವರಿಗಿರೋ ವೈಭವವೆಲ್ಲ ನಮಗೆ ಬರಲ್ಲ. ನಮಗೆ ಇಲ್ಲಿ ವಾದಿರಾಜರಿಗೆ ವೈಭವವಿದೆ, ಆ ವೈಭವದಲ್ಲಿ ಅವರ ದೃಷ್ಟಿ ಇಲ್ಲ, ಭಗವಂತನಲ್ಲೇ ದೃಷ್ಟಿ ಇದೆ. ಭಗವಂತನ ಸೇವಾ ಅಂತ ವೈಭವವನ್ನೆಲ್ಲ ತಮಗೆ ಭಗವಂತ ಕೊಟ್ಟ ನಾನಾ ರೀತಿಯಾದ ಏನು ವೈಭವ ಅಂದ್ರೆ ನಾನಾ ರೀತಿಯಾದ ಆಭರಣ ಹಾಕೊಂಡು ಮೆರೆಯೋದು, ವಸ್ತ್ರ ಹಾಕೊಂಡು ಮೆರೆಯೋದು, ನಾನಾ ರೀತಿ ಈ ಮೆರೆಯೋದೇನಿಲ್ಲ. ಭಗವಂತ ಕೊಟ್ಟಂತಹ ಪ್ರತಿಮಾಗದ ಭಗವದ್ ರೂಪಗಳನ್ನ ಪೂಜಾ ಮಾಡುವ ವೈಭವ, ಹಾಗೆ ಭಗವಂತನೇ ಕೊಟ್ಟಿರತಕ್ಕಂಥ ಶಾಸ್ತ್ರಗತ ಭಗವದ್ ರೂಪದ ಪೂಜಾ ವೈಭವ, ಮೂರನೆಯದು ಭಕ್ತರ ಒಳಗಿರತಕ್ಕಂಥ ಭಗವಂತನನ್ನು ನೋಡಿ ಅಲ್ಲಿ ಜ್ಞಾನವನ್ನ ಉಪದೇಶ ಕೊಡತಕ್ಕಂಥ ವೈಭವ, ಇದು ನಿಜವಾದ ವೈಭವ ಅಂತಾರೆ. ನಾವು ವೈಭವ ಅಂದ್ರೆ ಇಲ್ಲಿ ಮೆರೆಯೋದೇ ವೈಭವ ಅಂದುಕೊಂಡು ಇರ್ತೀವಿ. ಆ ಜ್ಞಾನವನ್ನ ಕೊಡೋದಾಗಲಿ, ಭಗವಂತನ ಪೂಜಾ ಮಾಡೋದಾಗಲಿ, ಶಾಸ್ತ್ರದಲ್ಲಿ ಭಗವಂತನ ಚಿಂತನೆ ಮಾಡೋದಾಗಲಿ ವೈಭವ, ಆ ರೀತಿಯಾದ ಅಪರೂಪದ ವೈಭವ ವಾದಿರಾಜ ಗುರು ಸಾರ್ವಭೌಮರಿಗಿದೆ. ಈ ಲೌಕಿಕ ವೈಭವಗಳನ್ನೆಲ್ಲ ಕಸಕ್ಕಿಂತ ಕೀಡಾಗಿ ನೋಡತಕ್ಕಂಥ ಮಹಾನುಭಾವರವರು, ಅವರಿಗೆ ಆ ವೈಭವ ಬಂತಲ್ಲ ಅಂದ್ರೆ ಆ ವೈಭವವನ್ನು ಕೂಡ ಅವರು ಏನು ಹಿಡಿಸಿಕೊಳ್ಳಲ್ಲ. ಭಗವಂತನ ಪೂಜಾ ರೂಪದಿಂದ ಮಾಡುತ್ತಾ ಇರ್ತಾರೆ, ಕೇವಲ ಭಗವಂತನ ಪ್ರೀತಿಗಾಗಿ. ಅಂಥ ವಾದಿರಾಜರ ಚಿಂತನ ನಾವು ಮಾಡಿದರೆ ನಮ್ಮ ಬಿಂಬಸ್ಥಾನೀಯರಾದ್ದರಿಂದ ನಮಗೂ ಕೂಡ ಭಗವಂತನ ವಿಶೇಷವಾದ ಪ್ರತಿಮಾದಿ ಭಗವದ್ ರೂಪದಲ್ಲಿರತಕ್ಕಂಥ ಪೂಜಾ ಆದ ಮೇಲೆ ಅಂದ್ರೆ ಅವರವರ ಯೋಗ್ಯತಾನುಸಾರ ಯಾರು ಆ ಚಿಂತನೆಯನ್ನು ಮಾಡುತ್ತಾ ಪ್ರವಚನಾದಿಗಳನ್ನು ಮಾಡಿ ಭಗವಂತನ ವಾದಿರಾಜರ ವೈಭವವನ್ನು ತಿಳಿಸಿಕೊಡುತ್ತಾರೆ, ಅವರಲ್ಲಿ ಯೋಗ್ಯರಾಗಿದ್ದರೆ ಆ ಜನ್ಮದಲ್ಲಿ ಅವರು ಬಂಗಾರದ ಪರಾರ್ಥಿಕ ಮೂರ್ತಿಗಳಲ್ಲಿ ಭಗವಂತನನ್ನು ನೋಡುವ ಯೋಗ್ಯತೆ ಇದ್ದವರಾಗಿದ್ದರೆ ಅವರಿಗದು ಲಾಭ. ಹಾಗೆ ಕೆಲವರು ಗೃಹಸ್ಥರಾಗಿಯೇ ಇರಬೇಕು ಅಂತ ನಿಯಮ ಇದ್ದರೆ ಅವರು ಗೃಹಸ್ಥರಾಗಿರುವಾಗ ಅಲ್ಲಿ ಗೃಹಸ್ಥರಾಗಿಯೂ ಯತಿಗಳಾಗಿಯೂ ಇರುವಾಗ ಅವರಿಗೆ ಆ ಗ್ರಂಥದಲ್ಲಿ ಭಗವಂತನ ನೋಡತಕ್ಕಂತಹ ವಿಶೇಷವಾದ ತಾಕತ್ತು. ಹಾಗೆ ಶಿಷ್ಯರಿಗೆ ಉಪದೇಶ ಕೊಡತಕ್ಕಂಥ ವೈಭವ ಬಾದಿರಾಜರು ಅನುಗ್ರಹ ಮಾಡುತ್ತಾರೆ. ಅವರಿಗೂ ಕೂಡ ವೈಭವದಲ್ಲಿ ದೃಷ್ಟಿ ಬರಲ್ಲ. ಎಷ್ಟು ಜನ ಶಿಷ್ಯರಿದ್ದರು, ಎಷ್ಟು ಜನ ಪಾಠ ಮಾಡುತ್ತಾರೆ, ಅಪ್ಪ ಏನಿದು ಹಾಗೆ, ಇದರಲ್ಲಿ ಮನಸ್ಸಿರಲ್ಲ, ಕೇವಲ ಭಗವಂತನಲ್ಲೇ ಮನಸ್ಸಿರ್ತಾ ಬರುತ್ತೆ. ಅಂಥ ರೀತಿಯಾದ ಅನುಗ್ರಹ ನಾನು ಮಾಡುತ್ತೇನೆ ಅವರಿಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇತಿ ಮದ್ವೈಭವ ಗತಿಂ ಶುತ್ವ ಮತ್ತಕ್ಕೆ ಸಂಯುತಾ ಮತ್ತಾದ ಅರ್ಧಗತಮ್ಯ ಗತಿಂ ಯಾಂತಿ ಮದ್ದಯಾ ವಿಷಯಶ್ಚತೆ. ಇತಿ ಮದ್ವೈಭವ ಗತಿಂ ಶುತ್ವ, ಯಾರಾದರೆ ವಿಶೇಷವಾಗಿರತಕ್ಕಂಥ ಮದ್ವೈಭವಸ್ಯ ಅಂದರೆ ಮತ್ಪೂಜ್ಯ ವಾದರಾಯಣ ಮೂರ್ತಿ ರೂಪ ವೈಭವಸ್ಯ, ಇಲ್ಲಿ ಮದ್ವೈಭವ ಅಂದ್ರು ನನ್ನ ವೈಭವವನ್ನು ಶ್ರುತಿ ಕೇಳತಕ್ಕಂಥವರು ಅದನ್ನು ಕೇಳಿ. ವಾದಿರಾಜರ ವೈಭವವನ್ನು ಕೇಳೋದು ಅಂದ್ರೆ ಏನು ಅಂದರೆ ವಾದಿರಾಜರು ಅವರಿಂದ ಪೂಜ್ಯರಾದ ವೇದವ್ಯಾಸ ದೇವರ ವೈಭವ, ಅದು ವಾದಿರಾಜರ ವೈಭವ ಅಂದರೆ ಅಂದರೆ ನನ್ನಿಂದ ಪೂಜ್ಯರಾದ ವೇದವ್ಯಾಸ ದೇವರ ಕುರಿತು ಹೇಳ್ತಾ ಇದ್ದೇನಲ್ಲ, ಆ ವೇದವ್ಯಾಸ ದೇವರ ವೈಭವವೇ ನನ್ನೊಳಗಿರತಕ್ಕ ವೇದವ್ಯಾಸ ದೇವರ ವೈಭವವೇ ನನ್ನ ವೈಭವ. ಅದನ್ನ ಚೆನ್ನಾಗಿ ಕೇಳಿ ಗತಿಂ ಅಂದ್ರು ಅಂದ್ರೆ ಪೂಜಕತ್ವೇನ ಗತಿಂ ಮದ್ವೈಭವ ಗತಿಂ ಅಂದ್ರು ಅಂದ್ರೆ ವಾದರಾಜರ ವೈಭವ ಅದರ ಗತಿ ಏನು ಅಂದ್ರೆ ಹೇಳುತ್ತಾರೆ. ವಾದರಾಜರ ವೈಭವ ಅಂದ್ರೆ ಅವರ ಒಳಗಿರತಕ್ಕಂಥ ವೇದವ್ಯಾಸ ದೇವರ ವೈಭವ, ಅಂಥ ಅವರ ಪೂಜಕ ಅಂತ ಕರೆಸಿಕೊಂಡು ವಾದಿರಾಜರ ವೈಭವ. ವೇದವ್ಯಾಸ ದೇವರ ವೈಭವ ಅವರ ಪೂಜಾ ಮಾಡತಕ್ಕಂಥವರು ವಾದಿರಾಜರು ಅಂತ ತಿಳಿದ ಗೊತ್ತಾದ್ದರಿಂದ ಅವರ ವೈಭವ. ಎರಡೂ ವೈಭವಗಳನ್ನು ಕೇಳಬೇಕು. ಅವಾಗ ಕೇಳಿದ ಮೇಲೆ ವಿಪ್ರೇಣ ಸಹ ಅತ್ರ ಆಗಮನ ಶುತ್ವ ಏ ಭಕ್ತಿ ಏ ಮದ್ಭಕ್ತಿ ಸಂಯುತಾಗ ತೇ ಮದ್ದಯ ವಿಷಯ ಮತ್ ಪಾದಾಬ್ಜ ಕದಂ ಯಾಂತಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮದ್ವೈಭವ ಗತಿಂಶತ್ವ ಮದ್ಭಕ್ತಿ ಸಂಯುತಾಹ, ನಾನು ಇಲ್ಲಿಗೆ ಭೂಲೋಕಕ್ಕೆ ನಾನಾ ರೀತಿಯಲ್ಲಿ ಬಂದಿದ್ದೇನೆ. ಒಂದು ಸಾಕ್ಷಾತ್ತಾಗಿ ಬಂದು ಅನೇಕ ಅಲೌಕಿಕ ಕಾರ್ಯಗಳನ್ನು ಮಾಡಿ ಮಧ್ವಾಚಾರ್ಯರು ಮಾಡಿದ್ದಾರೋ ಅಂಥ ವಿಶೇಷವಾದ ಭಗವಂತನ ಸೇವೆಯನ್ನು ಮಾಡಿ ಹೋಗಿದ್ದೇನೆ. ಅದೊಂದು ವಿಶೇಷವಾದಂತಹ ವಿಚಾರ. ನಂತರ ವೃಂದಾವನದಲ್ಲಿದ್ದುಕೊಂಡು ಅನೇಕ ಜನರಿಗೆ ಅನುಗ್ರಹ ಮಾಡುತ್ತಾ ಇದ್ದೇನೆ, ಅದು ಎರಡನೇ ಸನ್ನಿಧಾನ. ಮೂರನೆಯದು ವೇದವೇದ್ಯರು, ವೇದನಿಧಿಗಳು, ವೃಂದಾವನಾಚಾರ್ಯರೇ ಮೊದಲಾದಂಥ ನನ್ನ ಶಿಷ್ಯ ಪ್ರಶಿಷ್ಯರಲ್ಲಿ ಇದ್ದುಕೊಂಡು ನಾನು ಅವರ ಮೂಲಕ ಶಾಸ್ತ್ರಜ್ಞಾನವನ್ನ, ಆಚಾರರ ಜ್ಞಾನವನ್ನ ಆಖ್ಯಾನದ ಮೂಲಕ, ಗ್ರಂಥಗಳ ಮೂಲಕ ನಾನು ಪ್ರಚಾರ ಪಡಿಸ್ತಾ ಇದ್ದೇನೆ. ನನ್ನ ವೈಭವವನ್ನು ಯಾರು ತಿಳ್ಕೊಳ್ಳುತ್ತಾರೋ ಅಂದ್ರೆ ನನ್ನ ಆಗಮನಂ ಶುತ್ವ ಅಂದ್ರು. ಇಲ್ಲಿ ರಾಜರು ಬಂದ್ರು ಅಂತ ಹೇಳಿದ್ರೆ ಅವಾಗ ಬಂದ್ರು ಅಂತಲ್ಲ, ಈಗಲೂ ಬರ್ತಾನೇ ಇದ್ದಾರೆ. ಹೇಗೆ? ಅವರ ಗ್ರಂಥವನ್ನ ಹೇಳುವವರ ಮೂಲಕ, ಗ್ರಂಥದ ಮೂಲಕ ವಾದಿರಾಜರು ಬರ್ತಾ ಇದ್ದಾರೆ. ಗ್ರಂಥವನ್ನ ಹೇಳುವವರಲ್ಲಿ ಒಳಗಿದ್ದುಕೊಂಡು ವಾದಿರಾಜರು ನಮಗೆ ಅನುಗ್ರಹ ಮಾಡುತ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಏ ಮದ್ಭಕ್ತಿ ಸಂಯುತ, ಯಾರಾದರೆ ಹೀಗೆ ವಾದಿರಾಜರು ಬರ್ತಾ ಇದ್ದಾರೆ ಎಂದು ತಿಳ್ಕೊಂಡು ಅಂದ್ರೆ ಉಪದೇಶ ಕೊಡುವವರಲ್ಲೇ ಬರ್ತಾ ಇದ್ದಾರೆ ವಾದಿರಾಜರು ಆಖ್ಯಾನವನ್ನು ತಿಳಿದುಕೊಂಡು ಮದ್ಭಕ್ತಿ ಸಂಯುತ, ನನ್ನಲ್ಲಿ ಭಕ್ತಿ ಇದ್ದುಕೊಂಡು ಯಾರಾದರೇ ನನ್ನ ಶರಣಾಗತರಾಗ್ತಾರೆ ತೇ ಮದ್ದಯಾ ವಿಷಯ, ಅವರೆಲ್ಲರೂ ನನ್ನ ದಯಾಪಾತ್ರರಾಗಿರುತ್ತಾರೆ. ಇಲ್ಲ, ನಿಮ್ಮ ದಯಾ ನಮ್ಗ್ಯಾಕೆ, ಒಬ್ಬರ ಮೆರೆಸಿ ನಮ್ಗ್ಯಾಕೆ ಅಂತ ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಸಾಧನೆ ಅಂತ ಒಂದು ಆಗಬೇಕಾದರೆ ಇಬ್ಬರ ಅನುಗ್ರಹ ಆಗಲೇಬೇಕು. ಯಾರು? ವಾಯುದೇವರದ್ದು, ವಾದರಾದದ್ದು ಆಗಬೇಕು. ಇಲ್ಲದಿದ್ದರೆ ನಮಗೆ ನಾವು ಮಾಡೋ ಸಾಧನೆಗೆ ಮೋಕ್ಷ ಬರುತ್ತೆ ಎಂಬುದು ಸುತರಾಂ ಸಾಧ್ಯವಿಲ್ಲ. ನಾವು ಒಂದು ಗೇಡು ಮುಂದಾದರೆ ಮೊಳಗಿಂದಾಗುವುದು ಅಂತ ನಮ್ಮ ಸಾಧನೆ ಹೌದು ತಾನೆ. ಚೂರು ಒಂದು ಹೆಜ್ಜೆ ಹಾಕಿರ್ತೇವೆ, ಮತಾ ಹಿಂದಕ್ಕೆ ಹೋಗಿರ್ತೇವೆ, ಮತಾ ಮುಂದಕ್ಕೆ ಬಂದ್ರೆ ಅಂದ್ರೆ ಒಂದೊಂದು ಗೇಣು ಮುಂದಾಗ್ತಾ ಇದೆ. ಆ ಗೇಣು ಮುಂದಾದಾಗೆಲ್ಲ ಮೊಳಗಿಂದಾದರೆ ಎಷ್ಟು ಮೊಳಗಿಂದಾಯಿತು ನಮ್ಮ ಸಾಧನೆ, ಎಷ್ಟು ಮುಂದಾಯಿತು ಅಂದ್ರೆ ಮುಂದಾದದ್ದೇ ಇಲ್ಲ, ಹಿಂದಾದದ್ದೇ ಜಾಸ್ತಿ ಹೌದು ತಾನೆ. ಆದ ಕಾರಣ ಅಂತಹ ರಾಜರಾದರ ದಯಾಪಾತ್ರರಾಗ್ತೇವೆ. ದಯಾಪಾತ್ರರಾಗ್ತೇವೆ ಅಂದರೆ ನಮ್ಮ ಸಾಧನೆಯಲ್ಲಿ ಏನೇ ದೋಷಗಳಿದ್ರೂ ಕೂಡ ಅವೆಲ್ಲ ಪರಿಹಾರ ಮಾಡಿ ಭಗವಂತರುಗಳು ಅನುಗ್ರಹ ಮಾಡುತ್ತಾರೆ. ಮತ್ ಪಾದಾಬ್ಜಿಮ್ಯಾಂತಿ, ನನ್ನ ಪಾದಾಬ್ಜದ ಗತಿಯನ್ನು ಅವರು ಪಡ್ಕೊಳ್ತಾರೆ ಅಂದರು. ಮತ್ತ ಪಾದಾಬ್ಜಗತಿ ವಾಜರಾದರೆ ಪಾದಾಬ್ಜ ಗತಿ ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ನಾನಾ ರೀತಿಯಲ್ಲಿ ಈ ಶಬ್ದ ತಿಳಿದುಕೊಳ್ಳುತ್ತೆ. ವಾಜರಾಜರ ಸನ್ನಿಧಾನ ಎಲ್ಲಿದೆ ಅವರ ಪಾದಾರವಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಸೇವಾದಿಗಳು ಮಾಡುತ್ತಾರೆ ಅಂತ ಒಂದು. ಈ ಲೋಕದಲ್ಲಿರುವಾಗಲೇನೆ ವಾಜರಾಜರ ಸನ್ನಿಧಾನಕ್ಕೆ ಹೋಗಿ ವಾಜರಾಜರಲ್ಲಿ ಭಕ್ತಿಯಿಂದ ಸೇವಾ ಮಾಡುತ್ತಾರೆ. ಮತ್ ಪಾದಾಬ್ಜ ಗತಿಮ್ಯಾಂತಿ, ಆದ ಮೇಲೆ ಇನ್ನೊಂದರ್ಥ, ನಾನು ಎಲ್ಲಿಗೆ ಹೋಗ್ತೇನೋ ಆ ಗತಿಗೆ ಅವರೂ ಬರ್ತಾರೆ, ನನ್ನ ಜೊತೆಗೆ ಬರ್ತಾರೆ ಅಂತ. ಇನ್ನೊಂದರ್ಥ, ಮತ್ ಪಾದಾಬ್ಜ ಗತಿಂ ಯಾಂತಿ ಅಂತ ಅಂದ್ರೆ ನನ್ನ ಪಾದಾಬ್ಜ ಎಲ್ಲಿದೆ ಅಂತ ಪ್ರಶ್ನ. ವಾಜರಾಜರ ಪಾದ ಎಲ್ಲಿದೆ ಅಂತ, ಅದೇನ್ರಿ ಸೋದೆಯಲ್ಲಿರುತ್ತೆ ಅಥವಾ ಎಲ್ಲೋ ಒಂದು ವೃಂದಾವನದಲ್ಲಿ ಇರಬೇಕಷ್ಟೇ ಅಲ್ವಾ? ಇಲ್ಲ, ಪ್ರತಿಯೊಬ್ಬ ಜೀವರಾಶಿಗಳ ಶರೀರದಲ್ಲಿ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತ ಅಪರೂಪದ ವ್ಯಕ್ತಿಗಳೇ ವಾಜರಾದರು. ಅವರೇ ನನ್ನ ಕಾಲಲ್ಲಿ ಕಾಲು, ಮುಂದೆ ಹೇಳ್ತಾರೆ, ನಿನ್ನ ಮತ್ಪಾದ, ನನ್ನ ಪಾದ ಸಂಶಯದಿಂದ ನಿನ್ನ ಪಾದಗಳು ಒಳ್ಳೆ ತೀರ್ಥಯಾತ್ರೆಗಳು ಮಾಡುತ್ತೆ ನೋಡು ಅಂತ ವಿಪ್ರನಿಗೆ ಹೇಳ್ತಕ್ಕಂತಹ ಒಂದು ಪ್ರಕರಣ ಇದೆ. ಅದರಿಂದ ಮತ್ ಪಾದಾಬ್ಜ ಗತಿಂ ಯಾಂತಿ, ಅಂದರೆ ನನ್ನ ಅನುಗ್ರಹ ಪಡೆದ ಮೇಲೆ ನಾನು ಅವರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನೋ ಆ ರೀತಿ ಅವರು ಬಂದು, ಓಹೋ ರಾಜರು ನಮ್ಮನ್ನ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆನಂದ ಪಡ್ತಾ ಸಾಧನಾ ಮಾರ್ಗದಲ್ಲಿ ಮುಂದಾಗುವುದು ಇಲ್ಲೇ ಆಗುತ್ತೆ. ಅದರಿಂದ ಆ ಸಾಧನೆಯಲ್ಲಿ ನಾನಾ ರೀತಿಯಾದ ವೃಂದಾವನದಲ್ಲಿರತಕ್ಕಂಥ ಮೂಲ ವೃಂದಾವನದಲ್ಲಿರುವ ರಾಜರಾಜರ ಅರ್ಚನ, ನಾನಾ ರೀತಿಯಲ್ಲಿ ಎಲ್ಲೆಲ್ಲಿ ವೃಂದಾವನದಲ್ಲಿರುವ ರಾಜರಾಜರ ಅರ್ಚನ, ಗ್ರಂಥದಲ್ಲಿರುವ ವಾಜರಾಜರ ಅರ್ಚನ, ವ್ಯಕ್ತಿಗಳೊಳಗಿರುವ ವಾಜರಾಜರ ಅರ್ಚನ, ಈ ರೀತಿಯಲ್ಲಿ ಎಲ್ಲಾ ಕಡೆ ವಾಜರಾಜರನ್ನ ನೋಡುವ ಭಾಗ್ಯ ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏವಂ ಶುತ್ವ ವಿಪ್ರವರ್ಯಾತ್ ಸುಗೂಢಂ ಆಶ್ಚರ್ಯಭೂತಂ ಮಮ ವೈಭವಂತು ಪುತ್ರ ಚೈತತ್ ಸುಪ್ರಸಿದ್ಧಂ ಕುರುತ್ವಂ ಮಿತ್ರೋ ಯಥೈವ ಅಂಧಕಾರಸ್ಥಮತ್ವಂ. ಮುಂದೆ ಹೇಳ್ತಾ ಇದ್ದಾರೆ, ಏವಮಿದಂ ಪ್ರಕರಣಂ ಗುಡಾರ್ಥಂ ತತ್ರಾಪಿ ವೈಭವಪಡಂ ಗುರು ಗುಡಾರ್ಥಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪ್ರಕರಣವೇ ತುಂಬಾ ಗೂಢಾರ್ಥಗಳಿಂದ ಕೂಡಿರತಕ್ಕಂಥದ್ದು. ಒಂದೊಂದು ಶಬ್ದವು ಅನೇಕ ಅರ್ಥಗಳಿಂದ, ಇದಕ್ಕೆಲ್ಲ ಸಮರ್ಥರು ಯಾರು ಅಂದರೆ ವೃಂದಾವನಾಚಾರ್ಯರು, ಶಿಷ್ಯ ಪರಂಪರ ನಮ್ಮ ಯಾರು ನಮ್ಮ ವಿಶ್ವೋತ್ತಮ ತೀರ್ಥರು, ಅಂಥ ಮಹಾನುಭಾವರೇ ಸಮರ್ಥರು. ಒಂದೊಂದು ಶಬ್ದಕ್ಕೂ ಅನೇಕ ಅರ್ಥಗಳು ಹೇಳ್ತಾ ಇದ್ದಾರಂತೆ ತಮ್ಮ ಅಪರೂಪದ ಜ್ಞಾನದಿಂದ. ಅದನ್ನ ಕೇಳಿದವರು ಆಶ್ಚರ್ಯ ಕೊಡ್ತಾರಪ್ಪ, ಹೀಗೂ ಅರ್ಥ ಮಾಡಬಹುದಾ ಅಂತ. ಹಾಗೆ ಸುಗೂಢಂ ಅಷ್ಟೇ ಅಲ್ಲ, ತತ್ರಾಪಿ ವೈಭವ ಪದಂ ಸುಗೂಢಾರ್ಥಂ. ಈ ವೈಭವ ಪರ್ವ ಏನಿದೆ, ವಿಶೇಷವಾಗಿರ್ತಕ್ಕಂಥ ಅಧ್ಯಾಯಗಳು, ಮೊದಲನೆಯದು ನಾಲ್ಕು ಭಜನ ಪರ್ವ, ನಂತರ ವೈಭವ ಪರ್ವ ಶುರು ಆಗ್ತಾ ಇದೆ, ಏಳು ಅಧ್ಯಾಯಗಳು. ಆ ಏಳು ಅಧ್ಯಾಯಗಳಲ್ಲಿ ಗೂಢಾರ್ಥವನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ತದ್ವೃಂದಾವನಾಚಾರ್ಯ ಮುಖತಃ ತ್ವಯ ಶ್ರೋತವ್ಯಂ ಯೋಗ್ಯೇಶು ವಕ್ತವ್ಯಂ ಚ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ವೃಂದಾವನಾಚಾರ್ಯ, ಇದನ್ನು ಹೇಳ್ತಾರೆ ವೃಂದಾವನಾಚಾರ್ಯರು. ವೃಂದಾವನಾಚಾರ್ಯ ಇದನ್ನು ಹೇಳುತ್ತಾರೆ. ಅಷ್ಟೇ ಅಲ್ಲ, ವೃಂದಾವನಾಚಾರ್ಯದ ಪದಕ್ಕೆ ಅಂದರೆ ಅದಕ್ಕೆ ಸಮಾನವಾದ ಪದದಲ್ಲಿ ಇರತಕ್ಕಂಥವರು ಯಾರ್ಯಾರಿದ್ದಾರೆ ಅವರು ಹೇಳುತ್ತಾರೆ. ಇಂಥ ಯಾರ್ಯಾರು ಯಾವ ಪದದಲ್ಲಿದ್ದವರು ಹೇಳ್ತಾ ಇದ್ದಾರೋ ಅದನ್ನು ವಿಶೇಷವಾಗಿ ನೀನು ಕೇಳತಕ್ಕಂಥವನ. ಅಂದರೆ ಇಲ್ಲಿ ವೃಂದಾವನಾಚಾರ್ಯ ಮುಖತಃ ಶ್ರುತ್ವ, ವೃಂದಾವನಾಚಾರ್ಯನ ಮುಖದಿಂದ ನೀನು ಕೇಳು ಅಂತ ಇವರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಅಥವಾ ಯಾರ್ಯಾರು ಬಂದಿರ್ತಾರೆ ಜ್ಞಾನಿಗಳು, ಅವರವರಿರತಕ್ಕಂಥ ಗುರುಗಳಿಂದ ಅದು ಶ್ರವಣ ಮಾಡಬೇಕು. ಮುಂದೆ ಹೇಳುತ್ತಾರೆ, ಯೋಗ್ಯೇಶು ವಕ್ತವ್ಯಂ ಚ, ಯೋಗ್ಯರಾದಗೆ ಅವರಿಗೆ ಹೇಳಲೇಬೇಕು. ಅವಾಗ ಮತ್ತು ಪ್ರಶ್ನ, ಯೋಗ್ಯರು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾರೆ. ಯೋಗ್ಯರು ಅಂದ್ರೆ ಸಾಮಾನ್ಯ ಶ್ರೀಮದ್ ಆಚಾರ್ಯರ ಪಾದಕ್ಕೆ ಭಕ್ತಿಯಿಂದ ಎರಗಿ ಆ ಗ್ರಂಥಗಳನ್ನ ಶ್ರದ್ಧೆಯಿಂದ ಸೇವೆ ಮಾಡತಕ್ಕಂಥವರು ಯೋಗ್ಯರು, ಅವರಿಗೆ ಬರಬೇಕು. ಅಷ್ಟು ಮಾತ್ರ ಸಾಕ? ಅಂದ್ರೆ ವಾದಿರಾಜರಲ್ಲಿ ವಿಶ್ವಾಸ ಇರತಕ್ಕಂಥವರು ಈ ಗ್ರಂಥ ಕೇಳಲಿಕ್ಕೆ ಯೋಗ್ಯರು. ಆಚಾರದ ಶಾಸ್ತ್ರ ಕೇಳುವಂತ ಇದ್ದಿದ್ರೂ ಕೂಡ ವಾದಿರಾಜರಲ್ಲಿ ವಿಶ್ವಾಸವೇ ಇಲ್ಲದೆ ಹೋದರೆ, ವಾದಿರಾಜರಲ್ಲಿ ವಿಶ್ವಾಸ ಇರುತ್ತೆ, ಋಜುತ್ವದಲ್ಲಿ ವಿಶ್ವಾಸ ಇರಲ್ಲ. ಅಂಥ ಕಾಲಕ್ಕೆ ಇದು ಹೇಳಿದ್ರೂ ಕೂಡ ಆ ಕಾಲದ ಅವರಿಗೆ ಹೋಗಲ್ಲ. ಹಾಗಂತ ಅವರನ್ನು ಅಯೋಗ್ಯರು ಅಂತ ತೆಗೆದುಬಿಡ್ತೀರಾ ಅಂದ್ರೆ, ಯೋಗ್ಯತಾ ಶಬ್ದಕ್ಕರ್ಥ ಕಾಲ ಪಕ್ವತ. ಈಗ ಇನ್ನ ಅವರಿಗೆ ಈ ಜನ್ಮದಲ್ಲಿ ಈ ಗ್ರಂಥ ಕೇಳುವಂತ ಯೋಗ್ಯತ ಅಂದ್ರೆ ಪಕ್ವತ ಬರಲಿಲ್ಲ ಅಂತರ್ಥ. ಅದಕ್ಕೆ ಸಾಮಾನ್ಯವಾಗಿ ಇದೊಂದು ಗ್ರಂಥ ಇದೆ ಅಂತಲೇ 90% ಜನಕ್ಕೆ ಗೊತ್ತಿರಲ್ಲ. ಇವಾಗ ಆಖ್ಯಾನ ಒಂದು ಗ್ರಂಥ ಇದೆ ಅಂತ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೋಡಿ ಆನಂದ ಪಡತಕ್ಕಂಥವರೇ 10% ಅಷ್ಟೆ. 90% ಜನಕ್ಕೆ ಅದೊಂದು ಗ್ರಂಥ ಇದೆ ಅಂತ ಗೊತ್ತಿಲ್ಲ. ಇನ್ನ 1-2% ಜನಕ್ಕೆ ಗ್ರಂಥ ಇದೆ ಅಂತ ಗೊತ್ತಿದ್ರೂ ಕೂಡ ಬೆಲೆ ಗೊತ್ತಿಲ್ಲ. ಏನೋ ಇದಂತೆ ಬಿಡ್ರಿ, ಅದಕ್ಕೆ ನಮ್ದೇ ಅಂತ ಕಂಪಲ್ಷನ್ ಏನಿಲ್ಲ. ಏನೋ ಅವ್ರವ್ರ ಗುಂಪವರು ಹೇಳ್ಕೊಂಡು ಅವರವ್ರ ಪ್ರವಾಣಗಳು ಅವರು ಹೇಳ್ಕೊಂತಾರಷ್ಟೇ. ಇದು ಎಲ್ಲರೂ ಕಂಪಲ್ಸರಿ ಹೇಳಬೇಕಾಗಿದ್ದು, ಚಿಂತನೆ ಮಾಡಬೇಕಾಗಿದ್ದು ಅಂತ ತಲೆಯಲ್ಲಿ ಬರಲೇ ಇಲ್ಲ. ಅಂದ್ರೆ ಓನ್ಲಿ 9% ಮಾತ್ರ ಇದನ್ನ ಹೌದು ಅಂತ ನಿರ್ಣಯದಿಂದ ಚೆನ್ನಾಗಿ ಮತ್ತ ಆಗ ಪ್ರಶ್ನೆ. ಈ ಮುಖ್ಯ 91% ಎಲ್ಲ ಕೂಡ ಅಯೋಗ್ಯರೇನ? ಯಾರಾದರೆ ವಾದರಾದರ ಮೇಲೆ ಯಾರಿಗಿನ್ನ ವಿಶ್ವಾಸ ಬರಲಿಲ್ಲ, ಇದು ಒಪ್ಪೋದೇ ಇಲ್ಲ ಅಂಥವರನ್ನೆಲ್ಲ ಅಯೋಗ್ಯರ ಪಂಗಡ ಅಂದು ಸೇರಿಸಿಬಿಡ್ತೀರಾ ಅಂತ ಪ್ರಶ್ನೆ. ಇಲ್ಲಿ ಒಂದೇ ಒಂದು ನಿರ್ಣಯ ರಾಜನಲ್ಲಿ ಕೊಡ್ತಾರೆ. ಯಾರು ಅಯೋಗ್ಯರು ಈ ಗ್ರಂಥ ಕೇಳಲಿಕ್ಕೆ ಎಂದರೆ, ಸ್ವರೂಪತಃ ಸಜ್ಜನರು ಯಾರಲ್ಲವೋ ಅವರು ಇದಕ್ಕೆ ಅಯೋಗ್ಯರು. ಸ್ವರೂಪತಃ ತಾಮಸಿಕರು ಯಾರಿರ್ತಾರೋ ಅವರು ಅಯೋಗ್ಯರು. ಇನ್ನು ಸ್ವರೂಪತಃ ಸಾತ್ವಿಕರಾದವರಲ್ಲೂ ಕೂಡ ಇನ್ನ ಕಾಲ ಪಕ್ವ ಆಗದೇ ಇರುವಾಗ, ಅವರಿಗಿನ್ನ ವಾದರಾದರಲ್ಲಿ ವಿಶ್ವಾಸ ಮೂಡದಿರುವಾಗ, ಆವಾಗ ಇದು ಕೇಳಿದ್ರೂ ಕೂಡ ಅವರಿಗೆ ರುಚಿಕರ ಆಗಲ್ಲ, ಆಸಕ್ತಿ ಬರಲ್ಲ. ಯಾಕೊಬ್ಬರು ಹೇಳ್ತಾ ಇದ್ರು ಹಾಗಾಗುತ್ತಾ? ವ್ಯಕ್ತಿಗಳು ಈಗ ವಿಶ್ವಾಸ ಇಲ್ಲದೆ ಇದ್ದು ಮುಂದೆ ವಿಶ್ವಾಸ ಹುಟ್ಟೋದು ಅಂತದೆಲ್ಲ ಆಗುತ್ತಾ ಅಂದ್ರೆ ಹೌದು ಅಂತ. ಅದು ನಿದರ್ಶನಕ್ಕೆ ಬಹಳ ಇವೆ. ಮೊನ್ನೆ ಒಂದು ಕಡೆ ಹೋದಾಗ ಒಂದು ಕಡೆ ಇರುವವರು ವಾದರಾದರು ಅಂದ್ರೆ ಅವರು ಒಪ್ಪಲ್ಲ, ರುಜುತ್ತ ಒಪ್ಪಲ್ಲ ಹಾಗಿರತಕ್ಕಂಥವ್ರು. ಇನ್ನು ಮೃತ್ತಿಕಾದಿಗಳು ಕಂಡ್ರೇನೆ ಆಗಲ್ಲ, ಹೀಗಿರುವಂತಹ ಪ್ರಸಂಗ. ಅಂಥ ಕಾಲಕ್ಕೆ ಕೆಲವರಲ್ಲಿ ಹೋದಾಗ ಯಾವುದೋ ತೊಂದರೆ ಬಂದಿದೆ ಅಂತ ಹೇಳಿದರೆ, ವಾದರಾದರ ಮೃತ್ತಿಕ ತಗೊಳ್ತೀರಾ? ತಗೊಳ್ಳಿ, ಬಹಳ ಒಳ್ಳೇದಾಗುತ್ತೆ ನೋಡ್ರಿ, ನಾನು ತಗೊಳ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಮುಖದಿಂದ ಕೇಳಿ. ಏನಾದರೂ ತೊಂದರೆ ಇದ್ರೆ ವಾದಿರಾಜರ ಹತ್ರ ಹೋಗಿ ಸೇವಾ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಆ ವ್ಯಕ್ತಿ ಮುಖದಿಂದ ಕೇಳಿ ಬಂದವರು ಆಶ್ಚರ್ಯದಿಂದ ಹೇಳಿದ್ರು. ಇಷ್ಟು ಪರಿವರ್ತನೆ ಆಗುತ್ತೆ ಅಂತ ನಮಗೆ ಅನ್ನಿಸಿಲ್ಲ. ವಾದಿರಾಜರ ಮೃತ್ತಿಕ ಮುಟ್ಟವರೇ ಅಲ್ಲ, ಅಂಥದ್ದು ಅವರು ವಾದಿರಾಜರ ಮೃತ್ತಿಕೆಯನ್ನು ತಗೊಳ್ಳಿ ಅಂತ ಇನ್ನೊಬ್ಬರಿಗೆ ಹೇಳೋವರೆಗೂ ಬಂದಿದ್ದಾರೆ ಎಂದ ಪರಿಣಾಮ ಅಲ್ಲಿ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಅಯೋಗ್ಯರು ಅಥವಾ ವಾದಿರಾದರು ಯಾರನ್ನಾದರೂ ಇಲ್ಲಿ ಅಯೋಗ್ಯರಿಗೆ ನಾನು ಹೇಳಲ್ಲ ಅಂತ ಹೇಳ್ತಾರಲ್ಲ, ಅದು ಯಾರಿಗೆ ಅಂದ್ರೆ ಆ ಸ್ವರೂಪತಃ ಅಯೋಗ್ಯರಾಗಿದ್ದಾರೆ ಅವರಿಗೆ ಹೇಳಲ್ಲ ಅಂತಷ್ಟೇ ಹೊರತು, ಸ್ವರೂಪತಃ ಯೋಗ್ಯರಾದವರು ಬ್ರಾಹ್ಮಣರು ಯಾರಿದ್ದಾರೆ ಈಗಲ್ಲ ಮುಂದೆ ಅವರಿಗೆ ಕೊಡಲೇಬೇಕೆಂಬ ಹಂಬರ ವಾದಿರಾದರಿಗಿದ್ದೇ ಇರುತ್ತೆ. ಮಕ್ಕಳಿಗೆ ತಾಯಿ ಕುರಿತು ಹೆಚ್ಚಿಗೆ ಅಭಿಮಾನ ಇಲ್ಲದಿದ್ದರೂ ತಾಯಿಗೆ ಮಕ್ಕಳ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಮಕ್ಕಳಲ್ಲಿ ತಾಯಿ ಮೇಲೆ ಅಭಿಮಾನ ಒಂದ್ಸಲ ತುಂಬಾ ತೋರಿಸ್ತಾರೆ, ಒಮ್ಮೊಮ್ಮೆ ಸಿಟ್ಟನ್ನು ತೋರ್ತಾ ಇರ್ತಾರೆ, ನಾನಾ ರೀತಿ ಅವರ ಪ್ರವೃತ್ತಿ ಇರುತ್ತೆ. ಆದರೆ ತಾಯಿ ಮಾತ್ರ ಒಂದೇ ತರ ಇರ್ತಾಳೆ, ಅವರು ಸಿಟ್ಟು ತೋರಿದಾಗಲೂ ಒಂದೇ ಅಥವಾ ಅಭಿಮಾನ ತೋರಿದಾಗಲೂ ಒಂದೇ ಏನು ತೋರಿದಾಗಲೂ ಒಂದೇ ರೀತಿಯ ಅವರನ್ನು ನೋಡುತ್ತಾ ಹತ್ತಿರ ಕರೀತಾರೆ. ಹೇಗೋ ಹಾಗೆ ವಾದಿರಾದರು ಸಾರ್ವಭೌಮರು ಹಾಗೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತವ ಗುಣಾರ್ಥ ಜ್ಞಾನಂಚ ವಿಪ್ರಮುಖತಃ ಶ್ರವಣೆಯಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಆಖ್ಯಾನ ಕೇಳ್ತೀವಿ, ಆಖ್ಯಾನದ ಅರ್ಥ ಗೂಢವಾದ ಅರ್ಥ ನಮಗೆ ಹೇಗೆ ಬರುತ್ತದೆ ಅಂದ್ರೆ, ಗುರುಮುಖತಃ ಕೇಳಿದಾಗ ಗುರುಗಳ ಅನುಗ್ರಹ ಪಡೆದಾಗ, ಇಲ್ಲದಿದ್ರೆ ಅರ್ಥವೇ ಆಗಲ್ಲ. ಮೊನ್ನೆ ನಾನು ಯಾವುದು ಒಂದು ಹಾಡು ಕೇಳಿದ್ರೆ ಯಾವಾಗೂ ಕೇಳಿದಾಗ ಸಂಶಯ ಇತ್ತು, ಯಾವುದು ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಅಂತ ಹೇಳಿದರೆ ಆ ಹಾಡಿನ ಕೊನೆಯ ಪಲ್ಲವಿಯಲ್ಲಿ ಎನ್ನುತ್ತ ಸುಂದರ ಕುಂಡಲನಾದ ಏನು ಕುಂಡಲನಾದ ಎನ್ನುತ್ತ ಕುಂಡಲನಾದ ಇದೇ ಎಲ್ಲ ಕಡೆ ಕೇಳ್ತಾ ಬಂದೆ. ಈ ಕುಂಡಲನ ಅನ್ನುವುದೇನು? ಎನ್ನುತ್ತ ಕುಂಡಲನಾದ ವೇಣುನಾದ ಹರಿಯೋದನ ಒಂದು ಕಡೆಯಲ್ಲ ಎರಡು ಕಡೆಯಲ್ಲ ಎಲ್ಲರೂ ಇದೇ ಹೇಳ್ತಾ ಇದ್ದಾರೆ. ಹಳೆಯವರು ಅದೇ ಹೇಳಿದ್ರು. ಈ ಹಾಡು ನಾನು ಅಷ್ಟು ಗಮನ ಕೊಟ್ಟಿದ್ದಿಲ್ಲ. ಮೊನ್ನೆ ಒಂದು ಕಡೆ ಕೂತಾಗ ಮತ್ತ ಯಾರೋ ಒಬ್ಬ ಹುಡುಗಿ ಹೇಳ್ತಾ ಇದ್ದು ತಲೆ ಅಲ್ಲಿಗೆ ಹೋಗಿ ಕುಂಡಲನ ಆಗುವುದೇನು? ಕುಂಡಲ ಧಾರಣೆ ಮಾಡಿದರೆ ನಾನು ಕುಂಡಲನಾದ ಅಂತ ಹೇಳ್ತಾ ಇದ್ದಾರೆ. ಕುಂಡಲನಾದ ಅಂದ್ರು ಅವಾಗ ನನ್ನ ತಲೆಗೆ ವಾಜರಾಜರ ಏನ್ ಸ್ವಾಮಿ ಇದೇನು ಅರ್ಥ ಆಗ್ತಾರ ವೇಣುನಾದ ಹೈರೋದನ ಅಂತ ವಾಜರಾಜರ ಮಾಡಿದ್ರು. ಅವಾಗ ನನ್ನ ತಲೆಗೆ ಬಂತು ಹೌದು ಹೀಗೂ ವಾಜರಾಜರ ಒಂದು ಚಿಂತನೆ ಇದಕ್ಕೆ ಕೊಟ್ಟಿರಬಹುದು. ಅವನು ಕುಂಡಲನಾದ ನಮ್ಮ ಮೂಲಾಧಾರದಲ್ಲಿ ಕುಂಡಲ ರೂಪದಲ್ಲಿ ನಿಂತ ಅಂದರೆ ಸರ್ಪಾಕೃತಿಯಲ್ಲಿ ನಿಂತ ಅದಕ್ಕೆ ಕುಂಡಲನಾದ ವೇಣುನಾದ ಅಂದರು. ಯಾಕೆ ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ವೇಣು ಅಂದ್ರೆ ರಂಧ್ರಗಳಿರುವಂತಹ ವೇಣು ಯಾವುದು ಅಂದ್ರೆ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯನ್ನು ಪೂರ್ಣ ಮಾಡುತ್ತಾ ಹೊರಡತಕ್ಕಂಥ ವೇಣು ನಾದ ಯಾರದ್ದು ಅವನದ್ದೇ. ಆ ಕುಂಡಲಿರುವ ಭಗವಂತ ಆ ಸುಷುಮ್ನಾ ಮೂಲಕ ನಾದವನ್ನ ಮಾಡುತ್ತಾ ತಾನು ಸಹಸ್ರಾರವನ್ನ ಸೇರಬೇಕು. ವೇಣುನಾದ ಯಾರೀತ ಅಂದ್ರೆ ಹರಿವದನ ಎಂಥ ಅರ್ಥ ಕೊಟ್ಟಿದ್ದೀರಿ? ಇಷ್ಟು ಕೇಳ್ತಿದ್ದೆ ಅರ್ಥ ಬಂದಿಲ್ಲ. ಇವತ್ತು ನನಗೆ ಓಹೋ ಹೋಗುದಲ್ಲ ಇಂಥ ಕುಟುಂಬ ಅರ್ಥ ಕೊಟ್ಟಿದ್ದಾರೆ. ಆ ಕುಂಡಲೀಸಿತ ವಿಜಯ ವಿಠಲವೇಯ ಅಂತ ಹೇಳ್ತಾರೆ. ಕುಂಡಲೀಸಿತ ನಮ್ಮ ವಿಜಯ ವಿಠಲವೇಯ ಅಂತಾರೆ. ಅಲ್ಲಿ ಯಾವ ರೂಪವನ್ನ ಹಯಗ್ರೀವ ರೂಪವನ್ನು ಭಾಷಣ ಮಾಡಬೇಕು ಅಂತ ಚಿಂತನೆ ಮಾಡಿಕೊಟ್ಟಿದ್ದು ನಮ್ಮ ವಾಜರಾಜರ ಅಪರೂಪದ ಕೊಡುಗೆ. ಅವರು ಆ ಇಡೀ ಮತ್ತು ಆ ಪದವೆಲ್ಲ ಮೆಲಕು ಹಾಕ್ತಾ ಬಂದ್ರೆ ಇಡೀ ಸುಷುಮ್ನಾ ನಾಡಿಯಲ್ಲಿ ಇರತಕ್ಕ ಎಲ್ಲಾ ಭಗವದ್ ರೂಪಗಳ ಪಟ್ಟಿ ಕೊಟ್ಟಿದ್ದಾರೆ. ಸುಷುಮ್ನಾ ನಾಡಿಯಲ್ಲಿ ಇರತಕ್ಕ ಭಗವದ್ ರೂಪಗಳ ಪಟ್ಟಿ ಅಲ್ಲಿ ಹಯಗ್ರೀವಾತ್ಮಕರಾದ ಭಗವದ್ ರೂಪಗಳ ಚಿಂತನೆ ಮಾಡ್ತಾ ಬಂದ್ರೆ ಅದು ಕುಂಡಲಿಯಲ್ಲಿರತಕ್ಕಂತಹ ಭಗವದ್ ರೂಪದ ಉತ್ಥಾನಕ್ಕೆ ಮೇಲಕ್ಕೆ ಹೋಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಒಂದು ಚಿಕ್ಕ ಹಾಡಿನಲ್ಲಿ ಸಾಧಕನಿಗೆ ಬೇಕಾದಂತಹ ತತ್ವಜ್ಞಾನ ಅಡಗಿಸಿಕೊಟ್ರು. ಅರ್ಥ ಅವರು ಮಾಡಿಸಿದರೆ ಆಗುತ್ತೆ ಇಲ್ಲದಿದ್ರೆ ಇಲ್ಲ. ಅವರು ಯಾರಿಗೆ ಮಾಡಿಸ್ಬೇಕು? ಎಲ್ಲರಿಗೂ ಮಾಡಿಸ್ತಾರೆ. ಯೋಗ್ಯ ಕಾಲದಲ್ಲಿ ನಮಗೆ ಮಾಡಿಸ್ತಾರೆ. ನನಗೆ ಮೊನ್ನೆ ಆಗಿದ್ದಿಲ್ಲ. ಇಷ್ಟು ಕಾಲ ಕೇಳ್ತಿದ್ದೆ, ಸಂಶಯ ಇತ್ತು, ಇದೇನೋ ರಿಪೇರಿ ಮಾಡಬೇಕು, ಇದು ಹಾಡು ತಪ್ಪಿದೆ ತಪ್ಪಿದೆ ನಾನೇ ಅನ್ಕೊಂತಾ ಇದ್ದೆ. ಹೇಗೆ ವಾಜರಾಜರು ಹಾಡು ಹೇಗೆ ರಿಪೇರ್ ಮಾಡ್ಬೇಕಪ್ಪ? ಮತ್ತು ನನಗೆ ತಲೆಗೆ ಹೊಡೆದ್ರೆ ಹೌದಲ್ಲ ಎಂತ ಅರ್ಥ ಹೇಳಿದರು. ಹೀಗೆ ಯಾಕೆ ಹೇಳಿದೆ? ಯಾರ್ಯಾರಿಗೆ ಯೋಗ್ಯರಿಗೆ ಹೇಳಬೇಕು ಅಂದ್ರೆ ಕಾಲ ಪಕ್ವ ಯಾರ್ಯಾರಿಗೆ ಪಕ್ವತ ಬರ್ತಾ ಇರುತ್ತೆ ಅವರವರಿಗೆ ಆಯಾ ಕಾಲಕ್ಕೆ ಹೇಳಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯಥಾ ವಿಪ್ರಶ್ಯ ಹಯೋಜನ ಪೂಜೆ ತತ್ವಂ ಮದರತ್ವ ಅನುಗ್ರಹೇಣ ಭವಿಷ್ಯತಿ ತಸ್ಮಾತ್ ತ್ವಯಾ ಯೋಗ್ಯೇಶು. ಮುಂದೆ ಹೇಳ್ತಾರೆ, ತಥಾಪಿ ತಥಾ ಮದನುಗ್ರಹೇಣ ಮದ್ ವೈಭವ ವೈಭವ ಗೂಢಾರ್ಥಜ್ಞಾನ ಪ್ರವಚನ ಶಕ್ತಿಯಾದಿಕಂಚ ಭವಿಷ್ಯತಿ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಆ ವಿಪ್ರನಿಗೆ ನನ್ನ ಅನುಗ್ರಹದಿಂದ ಹಯಗ್ರೀವದೇವರ ಪೂಜಾ ಮತ್ತು ವಿಶೇಷವಾಗಿರತಕ್ಕಂಥ ಆಖ್ಯಾನವನ್ನು ಹೇಳ್ತಕ್ಕಂಥ ತಾಕತ್ತು ಬರುತ್ತೋ, ನಿನಗೂ ಕೂಡ ಆ ವಿಶೇಷವಾದಂತಹ ಆಖ್ಯಾನದ ಗೂಢಾರ್ಥ ಜ್ಞಾನ ನನ್ನ ಅನುಗ್ರಹದಿಂದ ಆಗುತ್ತೆ. ಅಷ್ಟೇ ಅಲ್ಲ, ಅದು ಆ ಜ್ಞಾನ ಆದ ಮೇಲೆ ನಾವು ತಿಳ್ಕೊಂಡದ್ದನ್ನ ಎದುರಿ ವ್ಯಕ್ತಿ ಇರುವ ಹಂತಕ್ಕೆ ಇಳಿದು ತಿಳಿಸುವುದೇ ಪ್ರವಚನ. ಆ ರೀತಿ ಪ್ರವಚನ ಮಾಡುವ ತಾಕತ್ತನ್ನು ನಾನೇ ಕೊಡ್ತೇನೆ ಅಂತ ವಾಜರಾಜರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾತ್ ತ್ವಯ ಯೋಗ್ಯೇಶು ಗೋಪನಂ ನಕಾರ್ಯಂ ಇತ್ಯಭಿಪ್ರಾಯೇಣ ಆಹಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ಬಚ್ಚಿಡ್ಬೇಕು ಬಚ್ಚಿಡ್ಬೇಕು ಎಲ್ಲರಿಗೂ ಹೇಳಬಾರದು ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ. ಅಂದ್ರೆ ಹೇಳ್ತಾರೆ, ಯೋಗ್ಯರಲ್ಲಿ ಹೇಳಲೇಬೇಕು, ಅಲ್ಲಿ ಬಚ್ಚಿಡಬಾರದು. ಯಾರಾದರೂ ಇದಕ್ಕೆ ಇನ್ನ ಕಾಲ ಪಕ್ವತ ಬರಲಿಲ್ಲ ಅಂದ್ರೆ ಅಲ್ಲಿ ಹೇಳಿ ಹೋಗಬೇಡಿ ಎಂಬ ಆ ತತ್ವವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪುತ್ರ ದೈವ ಸುಪ್ರಸಿದ್ಧ ಕುರುತ್ವ ಮಿತ್ರೋ ಯಥೈವ ಅಂಧಕಾರಸ್ಥಂ ಅರ್ಥಂ ಅದನ್ನು ಹೇಳ್ತಾ ಇದ್ದಾರೆ. ನೀನು ಈ ಕೃತಿಯನ್ನ ಚೆನ್ನಾಗಿ ಪ್ರಸಿದ್ಧಿ ಮಾಡು. ತಾತ್ಪರ್ಯ ಬಂತು, ಇದೊಂದು ಕೃತಿ ಇದೆ, ಇದನ್ನ ಪ್ರಸಿದ್ಧಿ ಮಾಡು, ಪ್ರಸಿದ್ಧಿ ಮಾಡು, ಪ್ರಸಿದ್ಧಿ ಮಾಡು. ನಾನು ಮೊದಲೇ ಹೇಳಿದ್ದೆ ಏನದು ಅಂದ್ರೆ, ಇದೆಲ್ಲ ಕೂಡ ಆ ಇಂದ್ರಿಯ ವ್ಯಾಪಾರ ಪ್ರಕರಣವನ್ನು ನೆನಪು ಮಾಡಿಕೊಂಡ್ರೆ ಗೊತ್ತಾಗಿಬಿಡುತ್ತೆ. ವಾದಿರಾದರೂ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಇದ್ದುಕೊಂಡು ಈ ಕಾರ್ಯ ಮಾಡು 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 ಅಂತ ಪ್ರೇರಣೆ ಮಾಡ್ತಾ ಇದ್ದ. ಒಂದು ಚಿಕ್ಕದು ಕೇಳಬೇಕಾದ್ರೆ, ಅನಂತಗಡ ದೇವಸ್ಥಾನದಲ್ಲಿ ಯಾವುದೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಅಂದುಕೊಂಡಿದ್ದೀರಾ, ಅಂದುಕೊಳ್ಳೋದು ಅಂದ್ರೆ ಹೇಗಾಗುತ್ತೆ? ಒಂದು ವಿಶೇಷ ಕಾರ್ಯಕ್ರಮ ಬೇಕಪ್ಪ ಅಂದುಕೊಂಡು ಯಾರು ಯಾರು ತಲೆಯಲ್ಲಿಲ್ಲ, ನಮ್ಮ ಪರಿಗೆಯವರ ಮನಸ್ಸಿಗೆ ಬಂತು, ಬಂದು ಕೊಡಿ ಮಾಡೋಣ ಅಂತ ಮಾಡೋಣ ಅಂತ ಬಂತು ಅವರಿಗೆ. ನಂತರ ಅಲ್ಲಿಗೆ ಹೋಗಿ ಇನ್ನೊಬ್ಬರಿಗೆ ಮುಖ್ಯರಾದವರಿಗೆ ಹೇಳಿದ್ರು, ನೋಡಪ್ಪ ಹೀಗೆ ಮಾಡೋಣ ಸರಿ ಅಂತ ಅವ್ರ ಮನಸ್ಸಿಗೂ ಬಂತು. ಅವರು ಇನ್ನೊಬ್ಬರಿಗೆ ಮಾಡೋಣ ಅಂತ ಹೇಳಿದ್ರು. ಒಟ್ಟಾರೆ ಒಂದು ಕೆಲಸ ಆಗಬೇಕಾದ್ರೆ ಎಷ್ಟು ಜನಕ್ಕೆ ಈ ಮಾಡೋಣ 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 ಅಂತ ಪ್ರೇರಣೆ ಬೇಕು? ಒಂದು ವೇಳೆ ನಾವು ಕೆಲಸ ಆದದ್ದು ಮಾತ್ರ ಮುಖ್ಯವಾಗಿಟ್ಟುಕೊಳ್ಳದೆ ಹೇಗಾಯಿತು ಅಂದೋದು ಕೂಡ ತಗೊಂಡ್ರೆ ಅವಾಗ ಇವರಿಗೆ ಪ್ರೇರಣೆ ಅವರೇ ಮಾಡಿದ್ರು, ಒಳಗಿದ್ದರು ಇವರು ಇನ್ನೊಬ್ಬರಿಗೆ ಪ್ರೇರಣೆ, ಇವರ ಮೂಲಕ ಅವರೇ ಇನ್ನೊಬ್ಬರಿಗೆ ಪ್ರೇರಣೆ ಮಾಡಿದ್ರು, ಅವರೊಳಗೆ ನಿಂತು ಹೌದು ಹೌದು ಅಂತ ಅನಿಸಿದ್ದು ಅವರೇ. ಹೀಗೆಲ್ಲ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನರೊಳಗೆ ಹೇಗೆ ಪ್ರೇರಣೆ ಆಯಿತು ಅಂಬುದು ಬರೆದ್ರೆ ಒಂದು ಬುಕ್ ಆಗುತ್ತ? ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ನೆರೆದು ಸೇರಬೇಕಾದ್ರೆ ಇಷ್ಟು ಜನರ ಒಳಗೆ ಪ್ರೇರಣಾ ಮಾಡಬೇಕು. ಯಾರಿಗೆ ಮಾಡಬೇಕಾಗಿತ್ತು? ಅವರೇ ವಾಯುದೇವರು ವಾದಿರಾಜರು. ಒಂದು ಚಿಕ್ಕ ಮನೆಯಲ್ಲಿ ಒಂದು ಪವಮಾನ ಹೋಮ ಆಗಬೇಕಾದರೂ ಅಥವಾ ನಮ್ಮ ಕೂಸು ಒಂದು ಕೋರ್ಸಿಗೆ ಸೇರಬೇಕಾದರೂ ಏನು ಕಾರ್ಯ ಆಗಬೇಕಾದರೂ ಒಳಗೆ ಪ್ರೇರಕರ ಬರೀ 10 ಜನಕ್ಕೆ ಪ್ರೇರಣೆ ಮಾಡಿ ಮಾಡಿ ಯಾವುದೇ ಕಾರ್ಯ ತಗೊಳ್ಳಿ, ಆ 10 ಜನದಲ್ಲಿ ಈ ಪ್ರೇರಣಾ ಕಾರ್ಯ ಮಾಡಿದವರು ಹೇಗೆ ಮಾಡಿದ್ರು ಅಂತ ನೋಡಿದ್ರೆ ಚಿಕ್ಕ ಬುಕ್ ತಯಾರಾಗುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಇಷ್ಟು ಕೆಲಸಗಳಾಯ್ತಲ್ಲ ಅಷ್ಟಕ್ಕೆಲ್ಲ ಒಂದು ಪುಸ್ತಕ ಬರೀರಿ, ಹೇಗೆ ಪ್ರೇರಣಾ ಆಯ್ತು ಅಂದ್ರೆ ದೊಡ್ಡ ಪುಸ್ತಕ ತಯಾರಾಗುತ್ತೆ. ಅವ ನೋಡಿದ್ರು ಒಟ್ಟಾರೆ ಏನಿದು, ಪ್ರತಿಯೊಬ್ಬರ ಒಳಗೆ ತತ್ವಾಭಿಮಾನಿಗಳನ್ನ ಅವರನ್ನ ಎಲ್ಲರನ್ನ ಪ್ರೇರಣೆ ಮಾಡ್ತಾ ಮಾಡ್ತಾ ಒಂದು ಕಾರ್ಯ ಮಾಡಿಸಬೇಕಾದ ಜವಾಬ್ದಾರಿ ಯಾರ ಮೇಲೆ ಬಿತ್ತಿವಾಗ? ವಾದಿರಾಜನ ಮೇಲೆ, ವಾಯುದೇವರ ಮೇಲೆ ಬಿತ್ತು. ಆದ್ದರಿಂದ ಅವರು ಮೇಲ್ನೋಟಕ್ಕೆ ಕಾರ್ಯ ಅಲ್ಲ, ಒಳಗೊಳಗೆ ಪ್ರತಿಯೊಬ್ಬರು ನಿಂತು ಪ್ರೇರಣೆ ಮಾಡಬೇಕಾದ ಅವರ ಕಾರ್ಯ ಅನ್ನೋದು ಗೊತ್ತಾಯ್ತಲ್ಲ. ಇಲ್ಲದಿದ್ದರೆ ಈ ಕಾರ್ಯ ಆಗಲ್ಲ, ಹೊರಗಿನ ಕಾರ್ಯ ಆಗಲ್ಲ, ಅದನ್ನೇ ಮಾಡುತ್ತಾ ಇದ್ದಾರೆ. ಒಂದು ಸಾಮಾನ್ಯದ್ದಲ್ಲ ಇದು, ಎಂಥದ್ದು ಅಂದ್ರೆ ಈ ಗ್ರಂಥವನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡುತ್ತಾ ಇಲ್ಲಿರತಕ್ಕಂತಹ ಅರ್ಥವನ್ನು ಚಿಂತನೆ ಮಾಡುತ್ತಾ ಹೋಗ್ತಾರೆ ಅವರೊಳಗೆ ತತ್ವಾಭಿಮಾನಿಗಳ ವ್ಯಾಪಾರವೇ ಬದಲಾಗ್ತಾ ಹೋಗುತ್ತೆ. ಅವರಿಗೆ ವಿಶೇಷವಾಗಿರತಕ್ಕಂತಹ ತತ್ವಾಭಿಮಾನಿಗಳು ಇದ್ದಾರೆ ಎಂಬ ಅನುಭವ, ಭಗವಂತನ ಅನುಭವ, ಹಾಗೆ ಅವರ ಜೀವನದಲ್ಲಿ ಎಲ್ಲವೂ ಪರಿವರ್ತನೆ ಆಗ್ತಾ 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 ಬರುತ್ತೆ. ಯಾಕೆ? ಪ್ರೇರಕರಾದ್ದರಿಂದ. ಇವರು ಹೀಗೆ ತತ್ವ ಯಾರಿವರೆಲ್ಲ ಸಾಮಾನ್ಯ ಬಂದಿರತಕ್ಕಂತಹ ಪ್ರತಿಯೊಬ್ಬರು ಲಕ್ಷ್ಮೀಪತಿ ಪ್ರಕರಣ ಇನ್ನ ಶುರುವಾಗಿದೆ, ಅವರೆಲ್ಲ ದೇವತೆಗಳು, ದೇವತೆಗಳಿಗೆ ಪ್ರೇರಕರಾಗಿದ್ದಾರೆ ವಾದ್ಯರಾದರು, ಅವರ ಮೂಲಕ ಆ ಕಾರ್ಯ ಮಹತ್ತರ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಎಂಬುದು ನಾವು ಚಿಂತನೆ ಮಾಡುತ್ತಾ ಬಂದರೆ ನಮ್ಮೊಳಗೂ ವಾದ್ಯರಾದರು ತತ್ವಾಭಿಮಾನಿಗಳಿಗೆ ಪ್ರೇರಿಸಿ ಈ ಗ್ರಂಥದ ಗೂಢಾರ್ಥ ಜ್ಞಾನ ಆಗುವಂತೆ ಪರಮಾನುಗ್ರಹ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಈ ಗ್ರಂಥವನ್ನ ಪ್ರಸಿದ್ಧಿ ಮಾಡಿ. ಈ ಅಲ್ಲ, ಗ್ರಂಥ ಪ್ರಸಿದ್ಧಿ ಆಗಬೇಕು ಅಂತ ಯಾಕೆ ಹಂಬಲ ಅಂದರೆ, ಗ್ರಂಥದಲ್ಲಿ ಭಗವಂತನ ಕುರಿತು ಹೇಳಿದ್ದೇವೆ, ಆ ಭಗವಂತನ ಪರಿಚಯ ಜನಕ್ಕಾದರೆ ದೇವರನ್ನ ಅವರು ದೇವರ ಹಾದಿಗೆ ಹೋಗ್ತಾರೆ, ಆ ದೇವರ ಹಾದಿಗೆ ಹೋಗುವಂತಹ ಒಂದು ಗ್ರಂಥವನ್ನ ಬರೆಯೋದು ದೇವರ ಪ್ರೀತಿಗೆ ಕಾರಣ ಆದರೆ ದೇವರ ಜ್ಞಾನ ಬಂದು ಜನಗಳು ದೇವರ ಹತ್ತಿರ ಹೋಗ್ತಾರೆ ಅಂತ ಉದ್ದೇಶದಿಂದ ಒಂದು ಗ್ರಂಥ ಬರೆದರೆ ದೇವರಿಗೆ ಪ್ರೀತಿ ಆಗುತ್ತೆ. ಅಷ್ಟು ಮಾತ್ರ ಪ್ರೀತಿ ಆಗಲ್ಲಂತೆ. ಆ ಗ್ರಂಥ ಎಲ್ಲರ ಕೈಯಲ್ಲಿ ಸೇರುವಂತೆ ಮಾಡಿದರೇನೆ ಭಗವಂತನಿಗೆ ಪ್ರೀತಿ ಆಗುತ್ತಂತೆ. ಗ್ರಂಥ ಬರೆದಿಟ್ರಿ, ನಾ ಬರೆದ ಮನೆಗಿಟ್ಟೆ, ಯಾರು ಗೊತ್ತಾಗಬೇಕು? ಅದನ್ನ ಯೋಗ್ಯರಿಗೆ ಕೊಟ್ಟು ಅವರ ಮೂಲಕ ಮಿಕ್ಕವರಿಗೆ ತಲುಪುವಂತೆ ಮಾಡಿದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಯಾಕೆ? ನೀ ನನ್ನ ಕುರಿತು, ನೀ ನನ್ನಿಂದ ಉಪಕಾರ ಪಡೆದೀಯ, ನನ್ನ ಕುರಿತು ಹೇಳಿದೀಯ, ಹೇಳಿದ್ದನ್ನ ಯಾಕೆ ಇನ್ನೊಬ್ಬರು ನನ್ನಿಂದ ಉಪಕಾರ ಪಡೆಯಲಿ ಭಗವಂತನಿಂದ ಅಂತ ನಿನ್ನ ಉದ್ದೇಶ. ಆ ಕೃಷ್ಣ ಹೇಳ್ತಾನೆ, ನನ್ನ ಕುರಿತು ಇನ್ನೊಬ್ಬರಿಗೆ ಚೆನ್ನಾಗಿ ಹೇಳತಕ್ಕಂತಹ ವ್ಯಕ್ತಿ ನನಗೆ ಬಹಳ ಪ್ರಿಯ, ಪ್ರಿಯತಮ ಜ್ಞಾನಿ ಪ್ರಿಯತಮ ಅಂತ ಹೇಳ್ತಾರೆ. ಅದಕ್ಕೆ ನೀನು ಹೇಳಬೇಕು, ಗ್ರಂಥದ ಮೂಲಕ ಹೇಳಿ ಆ ಗ್ರಂಥ ತಲುಪುವಂತೆ ಮಾಡಿದರೆ ನಾನು ಪ್ರೀತನಾಗ್ತೇನೆ ಅಂತ ಕೃಷ್ಣ ಅದನ್ನ ವಾದಿರಾಜರು ಮಾಡುತ್ತಾ ಇದ್ದಾರೆ. ಹೇ ಪುತ್ರ, ಏತದು ಸುಪ್ರಸಿದ್ಧಂ ಕುರುತ್ವಂ, ನೀನು ವಿಶೇಷವಾಗಿ ಈ ಗ್ರಂಥವನ್ನ ಸುಪ್ರಸಿದ್ಧವಾಗಿ ಮಾಡಿ, ಅಂದರೆ ಯೋಗ್ಯರಲ್ಲಿ ಚೆನ್ನಾಗಿ ಮರಣಾದಿಗಳಾಗಿ ಆ ಹಯಗ್ರೀವ ದೇವರ ವಿದ್ಯೆಯನ್ನು ಹೇಳುತ್ತೇನೆ, ಆ ಹಯಗ್ರೀವ ವಿದ್ಯೆ ಎಲ್ಲರಲ್ಲೂ ಪ್ರಸಾರ ಆಗುವಂತೆ ಮಾಡು. ಹೇಗೆ? ಯಥಾ ಅಂಧಕಾರ ಸಮರ್ಥಂ ಮಿತ್ರ, ಮಿತ್ರ ಅಂದ್ರೆ ಯಾರು? ಸೂರ್ಯ. ಸೂರ್ಯದೇವರಿಗೆ ಮಿತ್ರ ನಾಮಕ ಸೂರ್ಯ. ಸೂರ್ಯ ಹೇಗೆ ಕತ್ತಲಲ್ಲಿರುವಂತಹ ವಸ್ತು ರಾತ್ರಿ ಆಯಿತು ಎಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸೂರ್ಯನೊಂದು ಕೋಳಿ ಎಲ್ಲ ಕಾಣಿಸ್ಬಿಡುತ್ತೆ. ಅದೇ ತರ ನೀನು ಈ ಗ್ರಂಥವನ್ನ ಸಜ್ಜನರಿಗೆ ಪ್ರಸಿದ್ಧಿಯನ್ನು ಮಾಡು. ಏನು ಪ್ರಸಿದ್ಧಿಯನ್ನು ಮಾಡೋದು ಅಂದ್ರೆ, ಇಲ್ಲದ ಗ್ರಂಥವು ಒಂದು ರೂಪಾಯಿ ಇಲ್ಲ ದಕ್ಷಿಣ ಕೊಟ್ಟು ತಗೊಳ್ಳಿ ಎಂದು ಕೊಟ್ರೆ ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಯಾಕೆ? ಅರ್ಥವಾಗಲ್ಲ. ಅವಾಗ ಏನಾಗುತ್ತೆ, ಆ ಗ್ರಂಥದಲ್ಲಿರುವ ವಿಷಯಗಳು ಅವರು ತಲೆಗೆ ಚೆನ್ನಾಗಿ, ಹೇಗೆ ಬೆಳಕಿನಲ್ಲಿ ಒಂದು ವಸ್ತುವನ್ನು ನೋಡಿದ್ರೆ ಹೇಗೆ ಕಾಣಿಸುತ್ತೋ ಆ ರೀತಿಯಲ್ಲಿ ಗ್ರಂಥದಲ್ಲಿ ಹೇಳಿದಂತಹ ವಿಷಯಗಳನ್ನು ಚೆನ್ನಾಗಿ ನೀನು ಹೇಳ್ತಾ ಬಂದರೆ ಅವಾಗ ನನಗೆ ಪ್ರೀತಿ ಆಗುತ್ತೆ. ಉಕ್ತಾನಿ ಸರ್ವಕರ್ಮಾಣಿ, ಅದಕ್ಕೆ ಮಿತ್ರ ಅಂದ್ರೆ ಯಾರು ಅಂತ ವ್ಯಾಖ್ಯಾನಕಾರ ಬರುತ್ತಾರೆ. ಸೂರ್ಯ ಜಗತ್ತಿಗೆ ಮಿತ್ರ, ಸೂರ್ಯ ಎಲ್ಲರ ಅಜ್ಞಾನವನ್ನ ಕಳೆಯೋದು ಸೂರ್ಯ, ಹಾಗೆ ಕತ್ತಲನ್ನ ಕಳೆದು ಎಲ್ಲರಿಗೆ ಪದಾರ್ಥಗಳು ಕಾಣುವಂತೆ ಮಾಡುವುದೇ ಸೂರ್ಯ. ಉಕ್ತಾನಿ ಸರ್ವ ಕರ್ಮಾಣಿ ಮವ ವೈಭವ ಪರ್ವಣಿ ಸರ್ವೇ ವದಂತು ಭದ್ರಾಣಿ ಸದಾ ಪರ್ವಣಿ ಪರ್ವಣಿ. ಇದಕ್ಕೆ ಹೇಳ್ತಾ ಇದ್ದಾರೆ, ವೈಭವ ಪರ್ವಣಿ ಸಪ್ತ ಅಧ್ಯಾತ್ಮಕ ಭಾಗೆ ಭದ್ರಾಣಿ ಮಂಗಳಕರಾಣಿ ಮಮ ಕಾರ್ಯಾಣಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವೈಭವ ಪರ್ವದಲ್ಲಿ ಏನೇನು ಹೇಳಿದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ, ಸರ್ವ ಕರ್ಮಾಣಿ ಏನೇನು ಕರ್ಮಗಳಿವೆ ಅಂದ್ರೆ ಮಂಗಳಕರಾಣಿ ಭದ್ರಾಣಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡತಕ್ಕಂಥ ನನ್ನ ಕಾರ್ಯಗಳನ್ನು ಕುರಿತು ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಎಂತ ಅದು? ಭಗವದ್ ಆರಾಧನ ಭಕ್ತ ಪಾಲನಾಧನ ಪಾಲನಾದೀನಿ, ಅಂದರೆ ದೇವರನ್ನ ಆರಾಧನೆ ಮಾಡಿದ್ದು ವಾದರಾದರೂ ಏನು ಭಗವಂತನ ಆರಾಧನೆ ಮಾಡಿದ್ದು ಅದು ಚಿಂತನೆ ಮಾಡಿದ್ರೆ ನಮಗೂ ಮಂಗಳ. ಹಾಗೆ ವಾದರಾದರೂ ಭಕ್ತರನ್ನು ಅನುಗ್ರಹ ಮಾಡಿದ್ದನ್ನು ಚಿಂತನೆ ಮಾಡಿದರೆ ನಮಗೂ ಕೂಡ ಮಂಗಳ ಆಗುತ್ತೆ, ಭದ್ರ ಆಗುತ್ತೆ ಅಂತ ಅವೆಲ್ಲರೂ ಕೂಡ ಉಕ್ತಾನ್ ಈ ವೈಭವ ಪರ್ವದಲ್ಲಿ ಏಳು ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾರೆ ಕಂಡುಹಿಡಿದು ಕೊಡ್ತಾ ಇದ್ದಾರೆ. ಮೊದಲು ನಾಲ್ಕು ಅಧ್ಯಾಯ ಭಜನ ಪರ್ವ ಅಂತ, ಆ ಭಜನ ಪರ್ವದಲ್ಲಿ ವಾದಿರಾದ ಅಂತರ್ಗತ ಹರಿಗ್ರೀವ ದೇವರನ್ನ ವಾದಿರಾದರು ಹೇಗೆ ಭಜನೆ ಮಾಡಿದ್ರು ಮಾನಸಿಕ ವಾರ್ಷಿಕ ಕಾಯಿಕ ರೀತಿಯಿಂದ, ಹಾಗೆ ಆ ಹರಿಗ್ರೀವ ದೇವರನ್ನ ವಾಯುದೇವರನ್ನ ವಾದಿರಾದರನ್ನ ನಾವು ಹೇಗೆ ಮೂರು ರೀತಿಯಿಂದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳಿಂದ ಹೇಗೆ ಪೂಜಾ ಮಾಡಬೇಕು ಎಂಬುದನ್ನ ನಾಲ್ಕು ಅಧ್ಯಾಯಗಳಲ್ಲಿ ಹೇಳಿದ್ರು. ಈ ಏಳು ಅಧ್ಯಾಯದಲ್ಲಿ ವಾದಿರಾದರು ಮಾಡಿರತಕ್ಕಂಥ ಕರ್ಮಾಣಿ ಅಂದ್ರೆ ಕಾರ್ಯಗಳನ್ನ ಕುರಿತು ಚೆನ್ನಾಗಿ ಹೇಳುತ್ತಾರೆ. ವಾದಿರಾದರು ಮಾಡಿದ ಕಾರ್ಯಗಳೆಂಥದ್ದು, ದೇವರು ಭಗವಂತನ ಆರಾಧನಾ ಮಾಡಿದ ರೀತಿ. ಹೇಗೆ ಆರಾಧನಾ ಅಂದ್ರೆ ಎಲ್ಲರೂ ಒಂದು ಮೂರ್ತಿ ಕೊಡಿಸ್ತಾರೆ, ಒಂದಿಷ್ಟು ಕಾರ್ಯಗ್ರಾಮಕ್ಕೆ ಅಭಿಷೇಕ ಮಾಡ್ತಾರೆ, ಗಂಧ ಪುಷ್ಪ ತುಳಸಿ ಎಲ್ಲ ಹಾಕ್ತಾರೆ, ಆದ್ರೆ ನೈವೇದ್ಯ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ, ಕಟ್ಟಿಡ್ತಾರೆ, ಅಷ್ಟೇ ತಾನೆ. ಭಗವದ್ ಆರಾಧನಾ ಅಂದ್ರೆ ಇದಕ್ಕಂತ ಹೆಚ್ಚಿದೆಯಲ್ಲ, ಅದು ಯಾವ ಸ್ವಾಮಿ ಬಂದ್ರೂ ಇದೇ ಮಾಡುತ್ತಾನೆ ಅಂದ್ರೆ ಅದಲ್ಲ. ಭಗವಂತನ ಆರಾಧನಾ ಅಂದ್ರೆ ಭಗವಂತನ ಗುಣಚಿಂತನ, ಮಹಾತ್ಮ ಚಿಂತನ, ಗುಣಚಿಂತನ ಏನಿದೆ ಅದು ಭಗವಂತನ ಆರಾಧನಾ ಅಂದ್ರು. ಅಂಥ ಭಗವಂತನ ಆರಾಧನಾ ಭಕ್ತ ಪಾಲನ ಅಂದ್ರು. ಭಕ್ತ ಪಾಲನ ಅಂದ್ರೆ ಒಂದು ಮಂತ್ರ ಆಡಿಸಿಕೊಡೋದು, ಒಂದು ಬಂದು ಸಂಧಾನ ಕೊಡೋದು, ಒಂದು ಶಾಲು ಕೊಡೋದು, ಬೇಕಾದ್ರೆ ಏನಪ್ಪ ಚೆನ್ನಾಗಿದೆ ಅಂತ ಕೇಳೋದು, ಆದ್ಮೇಲೆ ಅವರು ಕಷ್ಟಗಳು ಕೇಳಿ ದೇವರಿದ್ದಾರೆ ಅಂತ ಹೇಳೋದು ಇಷ್ಟ. ಯಾರಾದ್ರೂ ನಮ್ ಕಷ್ಟಗಳು ಹೇಳ್ಕೊಂಡಿದ್ದಾರೆ ನಾನಿದ್ದೀನಿ ಹೆದರ್ಬೇಡ ಅಂತ ಹೇಳೋದು ಹೇಳುತ್ತಾರೆ, ದೇವರಿದ್ದಾರಪ್ಪ ಒಳ್ಳೇದಾಗುತ್ತೆ ನಮ್ದು ಯಾಕೆ ಕೊಡ್ತಾರೆ ಇಷ್ಟ ಸೇಮ್. ಇವಾಗ ನಾವೇ ಕೂತ್ರು ಕೂಡ ಅಷ್ಟೇ ಆಗುತ್ತೆ, ಎಲ್ಲ ದೇವರಿದ್ದಾರೆ ಒಳ್ಳೇದಾಗುತ್ತೆ. ಅವಾಗ ನೀವು ಕೇಳ್ಬಹುದು ನಿಮ್ಮ ಹತ್ರ ಇಷ್ಟೊತ್ತು ಯಾಕೆ ಕೇಳ್ಕೋಬೇಕಾದ್ರೆ, ಆ ದೇವರೇ ಒಳ್ಳೆ ಮಾಡ್ತಾರೆ ದೇವರು ಕೇಳಬಹುದಾಗಿತ್ತಲ್ಲ ಅಂದ್ರೆ ದೇವ್ರ ಸಾಕಾಗ್ತಾ ಕಾಣಿಸಲ್ಲ, ಅದಕ್ಕೆ ಮಾತಾಡೋ ದೇವರು ಅಂದ್ರೆ ನಾನು ನೋಡು ಅಂತ ಅದು ಹೇಳ್ಕೊಂತೀವಿ ನಾವು. ಒಟ್ಟಾರೆ ಒಬ್ಬ ವಾಡಿದ ಅಂದ್ರೆ ಸ್ವಾಮಿಗಳು ಸ್ವಾಮಿಗಳಾಗಿ ಮಾಡೋದೇನು, ದೇವ್ರ ಪೂಜಾ ಮಾಡೋದು ಅಂದ್ರೆ ಭಕ್ತ ಪಾರ್ಣ ಅಂದ್ರೆ ಬಂದವರು ಹೊಟ್ಟೆ ತಮ್ಮ ಊಟ ಹಾಕೋದು, ಒಪ್ಪತ್ತಾರು ಎರಡು ಒಪ್ಪತ್ತು ಇದ್ದು ಜೀವನ ಇಡೀ ಯಾರಿರ್ತಾರೆ ತಮ್ಮ ಹತ್ರ ಊಟ ಹಾಕೋದು, ಅವ್ರು ಬೇಕಾದಂತರ ಸಂಭಾವನೆ ಎಲ್ಲ ಕೊಟ್ಟು ಕಳಿಸೋದು, ಇದು ಭಕ್ತ ಪಾಲನಾ ಅಂತ ಕರೆಸ್ಕೊಳ್ಳುತ್ತಾ ಅಲ್ಲ ಅಂದು ಏನದು ಭಕ್ತರಿಗೆ ಭಗವಂತನ ತತ್ವಜ್ಞಾನದ ಉಪದೇಶ ಅಂತವರು ಅದು ಪ್ರಧಾನವಾದ ಕಾರ್ಯ. ಅದರಲ್ಲೂ ಕೂಡ ಬೆಳಿಗ್ಗೆ ಒಂದಿಷ್ಟು ಪಾಠ ಪ್ರವಚನ ಇಟ್ಟುಕೊಂಡು ಹೇಳೋದು ದೊಡ್ಡ ಕಾರ್ಯ, ಅದು ಸಾಮಾನ್ಯದ್ದಲ್ಲ, ಮಾಡಿ ಹೋಗ್ತೀವಿ. ಆದರೆ ವಾಜರಾಜರದ್ದು ಅಷ್ಟು ಮಾತ್ರ ಅಲ್ಲ. ಎಂಥದ್ದು ಅಂದ್ರೆ ಈ ಭಕ್ತರ ಹೃದಯದಲ್ಲಿರುವ ಅಂತ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರೆ ಅವರ ಶರೀರದಲ್ಲಿ, ಅವರೆಲ್ಲರನ್ನ ಪ್ರೇರೇಪಿಸಿ ಭಕ್ತರಿಗೆ ಆ ತಲೆಯಲ್ಲಿ ಇವೆಲ್ಲ ತುಂಬುವಂತೆ ಮಾಡಿ ಅವರನ್ನ ಒಳಗಿಂದಲೂ ಹೊರಗಿಂದಲೂ ರಕ್ಷಣೆ ಮಾಡುವ ರೂಪ ವಾಜರಾಜರದ್ದು, ಅದು ಭಕ್ತ ಪಾಲಕತ್ವ ರೂಪ ಅಂದ್ರು. ಪಾಠ ಹೇಳ್ತೇವೆ ನಾವು, ಕೇಳುವುದು ಅರ್ಥ ಆಗಿರಬಹುದು ಇಲ್ಲ ಆಗದೇ ಇರಬಹುದು, ಕೂತ್ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ಬಹುದು, ಮನೆ ಹೋದ ಮೇಲೆ ಎಲ್ಲ ಪಕ್ಕಕ್ಕೆ ಹೋಗ್ಬಹುದು, ಯಾರೇ ಕೇಳ್ತಾರೆ ಹಾಗಲ್ಲ. ಹೇಳೋದಲ್ಲದೆ ಅವನ ತಲೆಯಲ್ಲಿ ನಿಂತು ಮತ್ತು ಅವನ ಅಂಗಾಂಗಗಳಲ್ಲಿ ನಿಂತು ದೇವತೆಗಳಲ್ಲಿ ತಾವೇ ಪ್ರೇರಕರಾಗಿ ಒಳಗೆ ನಿಂತು ಹೊರಗೊಂದು ರೂಪದಿಂದ ಉಪದೇಶ, ಇನ್ನೊಂದು ರೂಪದಿಂದ ಒಳಗೆ ಇದ್ದುಕೊಂಡು ಆ ಎಲ್ಲಾ ದೇವತೆಗಳ ಮೂಲಕ ಆ ಭಕ್ತರಿಂದ ಏನೇನು ಸಾಧನೆ ಆಗಬೇಕು ಅವೆಲ್ಲವನ್ನ ಹಿಡಿದು ಮಾಡಿಸೋದೇ ಭಕ್ತ ಪಾಲಕತ್ವ ಅಂದ್ರು. ಅಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಉಕ್ತಾನಿ ಸರ್ವ ಕರ್ವಾಣಿ ಮೋ ವೈಭವ ಪರ್ವಣಿ ಸರ್ವೇ ವದಂತು ಭದ್ರಾಣಿ ಸದಾ ಪರ್ವಣಿ ಪರ್ವಣಿ ಕೇಳ್ತಾರೆ. ಪ್ರತಿಯೊಂದು ಪರ್ವಕಾಲದಲ್ಲಿ ನನ್ನ ಭಕ್ತರೆಲ್ಲ ಕೂಡ ಈ ವೈಭವ ಪರ್ವದಲ್ಲಿ ನನ್ನಿಂದ ಭಗವಂತ ಮಾಡಿಸಿದ ಕಾರ್ಯಗಳನ್ನ ಚೆನ್ನಾಗಿ ಹೇಳಲಿ. ಹೇಳಿದ್ರಿಂದ ಏನಾಗುತ್ತೆ, ಅದು ಹೇಗೆ ಹೇಳಬೇಕು, ವಾಜರಾಜ ಅಂತರ್ಗತ ಸ್ವಾಮಿ ಮುಖ್ಯ ಪ್ರಾಣಾಂತರ್ಗತ ಸ್ವಾಮಿ ನೀನು ಈ ತರ ಅವಸರ ಮಾಡಿಸಿದೀಯಾ ಮುಂದೇನು, ಆ ಸ್ವಾಮಿಯೇ ನನ್ನೊಳಗಿದ್ದೀಯಾ ಅಂತ ಬಿಂಬಕ್ರಿಯಾ ಚಿಂತನಾ ಪೂರ್ವಕವಾಗಿ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಸ್ವಾಮಿ ಅವರ ಕೈಯಿಂದಲೂ ಯೋಗ್ಯತಾನುಸಾರವಾಗಿ ಅಂತ ಒಳ್ಳೆ ಕಾರ್ಯಗಳನ್ನು ಭಗವಂತ ಆ ಗುಣವನ್ನು ಪ್ರಕಟ ಮಾಡಿ ಮಾಡಿಸ್ತಾನೆ ಅದು ಹೇಳುತ್ತಾರೆ. ಸರ್ವೇ ವದಂತು ಭದ್ರಾಣಿ ಸದಾ ಪರ್ವಣಿ ಪರ್ವಣಿ, ಆ ರೀತಿಯಾಗಿ ಎಲ್ಲರೂ ಹೇಳಿದರೆ ಪರ್ವ ಪ್ರತಿಯೊಂದು ಪರ್ವಕಾಲದಲ್ಲಿ ಪರ್ವಕಾಲಗಳು ಎಷ್ಟು ಪರ್ವ ಅಂದ್ರೆ ಸಂಧಿ ಕಾಲ, ನಮ್ಮ ಕೈಯಲ್ಲಿ ಪರ್ವ ಅಂತಾರೆ, ಪರ್ವ ಅಂದ್ರೆ ಗಣಿತು ಅಂದ್ರೆ ಒಂದೊಂದು ಜಾಯಿಂಟ್ ಪರ್ವಗಳು ಪರ್ವಗಳು. ಹಾಗೆ ಕಾಲದ ಪರ್ವಗಳೆಷ್ಟು ಅಂದ್ರೆ ಐದು ಏಳು, ಅದಕ್ಕೆ ವಾದಿರಾಜ ಹೇಳ್ತಾರೆ ಪಂಚಪರ್ವಸು ಪೂಜನ, ಐದು ಪರ್ವಗಳಲ್ಲಿ ಪೂಜಾ ಮಾಡಬೇಕಂತ ಅಂದ್ರೆ ಉಷತ್ಕಾಲ ಪ್ರಾತಃಕಾಲ ಮಧ್ಯಾಹ್ನ ಕಾಲ ಸಂಗಮಕಾಲ, ಸಂಗಮಕಾಲ ಅಂತ ಏನು ಬರುತ್ತೆ ಮಧ್ಯದಲ್ಲಿ ಅದೊಂದು ಸಂಧಿ, ಒಟ್ಟಾರೆ ಐದು ಕಾಲಗಳಾಯಿತು, ಉಷತ್ಕಾಲ ಪ್ರಾತಃಕಾಲ ಮಧ್ಯಾಹ್ನ ಕಾಲ ಅಪರಾಹ್ನ ಕಾಲ ಸಾಯಂಕಾಲ ಅಂತ ಐದು ಕಾಲಗಳು. ಮಧ್ಯದಲ್ಲಿ ಏನು ಆದಿನಾಮಕ ಸಾಮ ಪ್ರತಿಪಾದ್ಯವಾದ ಸಂಗಮಕಾಲ ಮತ್ತು ಸಾಯಂಕಾಲ ಅಂತ ರಾತ್ರಿ ಕಾಲ ಅಂತ ಇನ್ನೊಂದು ಏಳು ಅಂತ ಮಾಡಿದ್ದ. ಏಳಾದರೂ ಇಟ್ಕೊಳ್ಳಬಹುದು, ಐದಾದರೂ ಇಟ್ಕೊಳ್ಳಬಹುದು, ಐದು ಪರ್ವಗಳಾಗಲಿ ಏಳು ಪರ್ವಗಳಾಗಲಿ. ಅಂದ್ರೆ ಪರ್ವ ಅಂದ್ರೆ ಏನರ್ಥ, ಅಲ್ಲಿ ಭಗವಂತ ಆಯಾ ಕಾಲದಲ್ಲಿ ಒಂದು ವಿಶೇಷ ರೂಪದಿಂದ ಇದ್ದುಕೊಂಡು ರಕ್ಷಣೆ ಮಾಡತಕ್ಕಂತ ಒಂದು ಕಾಲ ವಿಶೇಷವನ್ನ ಪರ್ವ ಅಂದ್ರು. ಅದಕ್ಕೆ ಪರ್ವ ಪರ್ವಗಳಲ್ಲಿ ಅದಕ್ಕೆ ಹೇಳ್ತಾರೆ ಪ್ರತಿ ಪರ್ವ ಕಾಲೇ ವದಂತು ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಂಥ ಯಾರಾದ್ರೂ ಹೇಳುತ್ತಾರೆ ಅವರಿಗೆ ತೇಷಾಂ ಇಷ್ಟಾನಿ ಪುಷ್ಟಾನಿ ಭವಿಷ್ಯಂತಿನ ಸಂಶಯ, ಅವರಿಗೆ ಏನೇನು ಇಷ್ಟಗಳಿವೆ ಅವು ಪೂರ್ತಿಯಾಗಿ ಬಿಡುತ್ತೆ. ತೇಷಾಂ ಕಷ್ಟಾನಿ ನಷ್ಟಾನಿ ಭವಿಷ್ಯಂತಿ ನ ಸಂಶಯ. ಈ ವೈಭವ ಪರ್ವದಲ್ಲಿ ಹೇಳತಕ್ಕಂಥದ್ದನ್ನು ಯಾರು ನಿತ್ಯ ಹೇಳ್ತಾ ಬರುತ್ತಾರೆ ಅವರಿಗೆ ಎಲ್ಲಾ ಕಷ್ಟಗಳು ನಾಶ ಆಗುತ್ತೆ, ಇಷ್ಟಾರ್ಥ ಪೂರ್ತಿಯಾಗುತ್ತೆ. ಹಾ ಹೌದಾ? ಮತ್ತು ಸಂಶಯ ಬಂದ್ರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಚ ಉದ್ಧೃತ್ಯ ಭುಜ ಮುಚ್ಚತೆ. ಸತ್ಯ ಸತ್ಯ ಇದೆಲ್ಲ ಆಗುತ್ತೆ. ವಿಪ್ರಯಣೋಕ್ತಂತೆ ಯತ್ ಸರ್ವಂ ತತ್ ಸರ್ವಂ ಚ ಮಯೋದಿತಂ. ಅಲ್ಲ, ಇದು ವಿಪ್ರ ಹೇಳಿದ್ದು, ನೀನು ಹೇಳಿದ್ದು ನಂಬೋದು ಹಾಗೆ? ಆ ವಿಪ್ರ ಹೇಳಿದ್ದಲ್ಲ, ನಾನು ಹೇಳಿದ್ದೆ. ಹೇಗೆ? ಮೂಕನಾದ ವಿಪ್ರನಲ್ಲಿ ನಿಂತುಕೊಂಡು ನಾನೇ ನಿಂತು ಎಲ್ಲವನ್ನ ನುಡಿಸಿದ್ದು. ಆದ್ದರಿಂದ ಇವೆಲ್ಲ ಸತ್ಯವೇ ಆಗುತ್ತಯ್ಯ. ಆದ್ದರಿಂದ ನೀ ವೈಭವ ಪರ್ವದ ವಿಶೇಷವಾಗಿರತಕ್ಕಂಥ ಏನು ನನ್ನ ಕಾರ್ಯಗಳನ್ನ ಸದಾ ಚಿಂತನೆ ಮಾಡಿ ಅಂತ. ಇಷ್ಟುವರೆಗಿನ ವೈಭವ ಪರ್ವ ಶುರುವಾಗಿಲ್ಲ. ವೈಭವ ಪರ್ವ ನಮಗೆ ಶುರುವಾಗಿದೆ, ವೈಭವ ಪರ್ವ ಅಂತ ಹೆಸರಿಟ್ಟುಕೊಂಡು. ಆದರೆ ಇಷ್ಟರವರೆಗೆ ಲಕ್ಷ್ಮೀಪತಿ ಪ್ರಕರಣದಲ್ಲಿ ವೈಭವ ಪರ್ವದ ಮಹಾತ್ಮ್ಯವನ್ನು ಹೇಳ್ತಾ ಬಂದು ಇನ್ನ ಮುಂದೆ ವೈಭವ ಪರ್ವ ಶುರು ಮಾಡುತ್ತಾರೆ. ಹೈದ್ರೀವ ದೇವರ ಗುಣಚಿಂತನ, ಅವರು ಮಾಡಿದ್ದು ಹೇಗ್ ಮಾಡಿದ್ದು ಇವೆಲ್ಲವನ್ನು ವಾಜರಾಜರು ಹೇಳ್ತಾ ಬರುತ್ತಾರೆ. ಇನ್ನ ಆ ಚಿಂತನೆಯನ್ನೆಲ್ಲ ಕೂಡ ವೈಭವ ಪರ್ವದು ಶ್ರದ್ಧೆಯಿಂದ ಯಾರು ಕೇಳಿ ಸತತ ಚಿಂತನೆ ಮಾಡುತ್ತಾ ಬರುತ್ತಾರೋ ಅವರಿಗೆ ವಾಜರಾಜರು ಪೂರ್ಣಾನುಗ್ರಹ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ನಸಂಶಯ ನಸಂಶಯ ಅಂತ ಎರಡು ಸಲ ಹಾಕಿದ್ದಾರೆ. ಕಷ್ಟಾನಿ ನಷ್ಟಾನಿ ಭವಿಷ್ಯಂತೆ ನಸಂಶಯ, ಇಷ್ಟಾನಿ ಪುಷ್ಟಾನಿ ಭವಿಷ್ಯಂತೆ ನಸಂಶಯ ಅಂತ ಹೇಳಿದ್ರು. ಅದರಿಂದ ಈ ಹಾಗಾದ ಏಳೇ ಸಾಕು ನಮಗೆ, ಇಪ್ಪತ್ತೆರಡು ಯಾಕೆ? ಏಳು ಪರ್ವ, ಏಳು ಅಧ್ಯಾಯ ವೈಭವ ಪರ್ವ. ಇದೇ ಹೇಳ್ಕೊಂಡ್ರೆ ಕಷ್ಟಗಳು ಹೋಗುತ್ತೆ, ಇಷ್ಟ ಆಗ್ತ ಬಂತು, ಮಿಕ್ಕ ಪರ್ವಗಳು ಯಾಕೆ ಅಂದ್ರೆ ಹಾಗಲ್ಲ. ಇದರಿಂದ ನಿಮಗೆ ವಿಶೇಷವಾಗಿ ಮಿಕ್ಕ ಪರ್ವಗಳು ಯಾವುದು ನಿದರ್ಶನ ಪರ್ವಗಳು ಅಂತ ಬರುತ್ತೆ, ಅದರಲ್ಲಿ ಇರತಕ್ಕಂತಹ ರಹಸ್ಯಗಳೆಲ್ಲ ತಲೆಗೆ ಬರಲಿಕ್ಕೆ ಇಲ್ಲಿ ಕಷ್ಟಗಳು ಅಂದ್ರೇನು, ಇಷ್ಟಗಳು ಅಂದ್ರೇನು ಅಂತ ಮತ್ತು ಕ್ವಶ್ಚನ್ ಮಾರ್ಕ್ ಬರುತ್ತೆ. ಅಂದ್ರೆ ಸಾಧನಾ ಮಾರ್ಗದಲ್ಲಿ ನಮ್ಗೆ ಬರತಕ್ಕಂತಹ ಕಷ್ಟಗಳು ನಾಶ ಆಗುತ್ತೆ, ಸಾಧನಾ ಮಾರ್ಗದಲ್ಲಿ ನಮಗೆ ಬೇಕಾದ ಇಷ್ಟಗಳು ಪೂರ್ತಿಯಾಗುತ್ತೆ. ಏನು ಸಾಧನಾ ಮಾರ್ಗದಲ್ಲಿ ಇಷ್ಟಗಳು ಪೂರ್ತಿ ಅಂದ್ರೆ, ಅಯ್ಯೋ ದೇವರಲ್ಲಿ ಮನಸ್ಸೇನಿಲ್ಲ, ತುಂಬಾ ಕೆಲಸಗಳಿರುತ್ತೆ ರಂದಿ, ಸಾಧನೆ ಆಗ್ತಾ ಇಲ್ಲ, ಮನಸ್ಸೇ ನಿಲ್ಲತಾ ಇಲ್ಲ, ನಾನಾ ಶರೀರ ತೊಂದರೆ ಇದೆ ಅಂದುಕೊಂಡದ್ದಾಗ್ತಾ ಇಲ್ಲ, ಇಲ್ಲ 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 ಅಂತ ಈ ಸಾಧನಾ ಮಾರ್ಗದಲ್ಲಿ ಏನಿರುತ್ತಲ್ಲ ಅವೆಲ್ಲ ಪೂರ್ಣ ಆಗುತ್ತೆ. ಇನ್ನು ಅದಕ್ಕೆ ಕಷ್ಟಗಳೇನಿರುತ್ತೆ ಅಡ್ಡಿ ಅದೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ, ಇವೆಲ್ಲ ಪೂರ್ಣ ಆಗುತ್ತೆ ಅಷ್ಟೇ. ಹೊರಗಿದ್ದು ತಾನಾಗಿ ಜೋಳು ತಾನಾಗಿ ಹೋಗುತ್ತೆ, ರಾಜರು ಕೊಟ್ಟೆ ಕೊಡ್ತಾರೆ. ಇನ್ನ ಇಷ್ಟಲ್ಲದೆ ಇನ್ನೇನು ಆಖ್ಯಾನ ಅರ್ಥ ಆಗ್ತಾ ಇಲ್ಲ ಅಂಬುವುದು, ಹೆಚ್ಚಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿದಾಗೇನು ಅರ್ಥ ಆಗುತ್ತೆ ಇರುತ್ತೆ, ಮತ್ತೆ ಹೇಳ್ಕೊಂಡ್ರೆ ಅರ್ಥ ಆಗಲ್ಲ. ಅಗ್ರಿಕನ್ಯ ಅರ್ಥ ಇರುತ್ತೆ ಅಂದ್ರೆ ಅದೆಲ್ಲ ಇಷ್ಟ ಅನಿಪುಷ್ಟ ಅನಿಭವಿಷ್ಯಂತಿ. ಒಳಗೆ ತತ್ವಾಭಿಮಾನಿಗಳು ವಾದರಾಗಿದ್ದುಕೊಂಡು ಕಾಲ ಕಾಲಕ್ಕೆ ನಮಗಾ ಗ್ರಂಥ ಚೆನ್ನಾಗಿ ಅರ್ಥ ಆಗುವಂತೆ ಮಾಡುತ್ತಾರೆ. ಇನ್ನೊಂದು ಕಷ್ಟಾನು ನಷ್ಟಾನು ಭವಿಷ್ಯಂತಿ, ಗ್ರಂಥ ಧಾರಣೆಗೆ ಅಡ್ಡಿಯಾದ ಪಾಪಗಳೆಲ್ಲ ನಾಶ ಮಾಡುತ್ತಾರೆ ವಾಜರಾದರು ಅಂತ ಚೆನ್ನಾಗಿ ಹೇಳ್ತಾ ಸತ್ಯಂ ಸತ್ಯಂ ಪುನಃಸತ್ಯಂ ಚ ಉದ್ಧೃತ್ಯ ಭುಜ ಮುಚ್ಚತೆ. ಎರಡು ಭುಜಗಳನ್ನೆತ್ತಿ ಹೇಳ್ತೇನಯ್ಯ ಸತ್ಯವಾದ ವಿಚಾರವಿದು ಅಂತ ಹೇಳಿದರೆ ಅದರಿಂದ ನಮಗೆ ಕರ್ತವ್ಯ ಏನು? ವಿಶೇಷವಾದ ಆಖ್ಯಾನವನ್ನು ಸದಾ ನಾವು ಅದನ್ನು ಶ್ರವಣ ಮಾಡಬೇಕು, ಮನನ ಸದಾ ಮಾಡಬೇಕು. ನಾವು ಯಾವಾಗೂ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡಿಬಿಟ್ಟು ಆಯಿತು ಅಂದ್ರೆ ಸಾರದು. ನಿತ್ಯವೂ ಆಖ್ಯಾನದ ಹೇಗೆ ಇವಾಗ ಷೋಡಶಿ ಚತುರ್ದಶಿ ಎಲ್ಲ ನಿತ್ಯವೂ ಜೀವನಕ್ಕೆ ಅಳವಡಿಸಿಕೊಂಡಿದ್ದಾರೆ ಜನ. ನಿತ್ಯ ಷೋಡಶಿ ಚಿಂತನೆ ಮಾಡುತ್ತಾರೆ, ಚತುರ್ದಶಿ ಮಾಡುತ್ತಾರೆ, ಮಕ್ಕಸುಲಾದಿ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆಖ್ಯಾನ ಇಲ್ಲ, ಮಾಡಿಲ್ಲ, ಇನ್ನ ಅದಕ್ಕೆ ಇಳಿದಿಲ್ಲ, ಅದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಖ್ಯಾನ ನಿತ್ಯವೂ ಚಿಂತನೆ. ಆಖ್ಯಾನ ಚಿಂತನೆ ಅಂದ್ರೆ ಏನು? ಏನೂ ಇಲ್ಲ. ನನ್ನ ಮಾತಲ್ಲಿ ಹೇಳಬೇಕಾದ್ರೆ ಷೋಡಶಿ ಚತುರ್ದಶಿ ಎಲ್ಲಾ ಹೇಳೋ ಕಾಲಕ್ಕೆ ಎಲ್ಲೆಲ್ಲಿ ವಾಯುದೇವರ ಚಿಂತನೆ ಅವಶ್ಯಕ ಅಂತ ಹೇಳಿದ್ದಾರೆ ಅಲ್ಲೆಲ್ಲ ವಾದರಾದರನ್ನ ಸೇರಿಸಿಕೊಂಡು ಚಿಂತನೆ ಮಾಡಿದರೆ ಆಖ್ಯಾನ ಅಪ್ಲೈಡ್ ಆಖ್ಯಾನ ಆಗುತ್ತೆ. ಆಖ್ಯಾನ ಅಪ್ಲೈಡ್ ಆಖ್ಯಾನ ಆಗುತ್ತೆ. ಅವಾಗ ಏನಾಗುತ್ತೆ? ನಮ್ಮ ಶರೀರದಲ್ಲಿ ವಾದರಾದರ ಇಲ್ಲದ ಜಾಗ ನಮಗೆ ಕಾಣಿಸೋದೇ ಇಲ್ಲ. ನಮ್ಮ ಶರೀರದಲ್ಲಿ ಏನು ನಾಲ್ಕು ಶರೀರಗಳಿವೆ, ಅಲ್ಲಿ ವಾಯುದೇವರು ಜೊತೆಗೇನೆ ವಾಯುರಾಜರು ನಿಂತು ಕೆಲಸ ಮಾಡುತ್ತಾ ಇದ್ದಾರೆ ಅಂದ್ರೆ ವಾಯುದೇವರು ಈ ಶರೀರದಲ್ಲಿ ಎಷ್ಟೆಷ್ಟು ರೂಪದಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ, ತತ್ವಾಭಿಮಾನಿಗಳಲ್ಲಿದ್ದಾರೆ, ಇಂದ್ರಿಯಗಳಲ್ಲಿದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಅಂತಹ ಕಡೆ ಎಲ್ಲಾ ಕಡೆ ಇರುವಂತಹ ವಾಜರಾದರು ಅವ್ರ ಜೊತೆಗೇನೆ ವಾಯುದೇವರು ವಾಜರಾಜರ ಜೊತೆಗೆ ಇರಬೇಕಲ್ಲ, ಅಲ್ಲೆಲ್ಲ ಚಿಂತನೆ ಮಾಡಿದ್ರೆ ಆಖ್ಯಾನ ಬಂತು. ಆಖ್ಯಾನಂದ್ರೆ ಅದೇ ಹೇಳಿದ್ರು, ಶ್ವಾಸ ಮಂತ್ರವನ್ನು ನಾನೇ ಮಾಡುತ್ತೇನೆ, ಅದು ಇದು ಮಾಡುತ್ತೇನೆ. ಹೌದು, ಅದನ್ನು ಮಾಡಿಕೊಂಡ್ರೆ ಆಯ್ತು. ಹಾಗಾದ್ರೆ ಇಷ್ಟೇ ನಾನು ಹೇಳೋದು, ಷೋಡಶಿ ಚತುರ್ದಶಿ ಆಜ್ಞಾ ಮಧುಳಾದಿ ಏನು ಬರ್ತಾ ಇದೆ ಅಲ್ಲೆಲ್ಲ ವಾಜರಾಜರನ್ನ ವಾಯುದ ಜೊತೆಗೆ ಇಟ್ಟುಕೊಂಡು ಇಬ್ಬರು ಸೇರಿ ನಮ್ಮ ಸಾಧನೆಯನ್ನ ಮಾಡಿಸುವ ಅಪರೂಪ ಸಾಧನಾ ಅಭಿಮಾನಿಗಳು ಎಂದು ಚಿಂತನೆ ಮಾಡಿದರೆ ಸಾಕು, ಅಷ್ಟಕ್ಕಿಂತ ಇನ್ನೊಂದಿಲ್ಲ. ಕೆಲವರು ಅಂತಾರೆ ಏನದು, ಈಗ ವಾಯುದೇವರೇ ಸಾಧನ ಸಾಧಕರು ಅಂದರೆ ಸಾಧನೆ ಅಭಿಮಾನಿಗಳು, ಇದರ ಮುಂದೆ ಬರ್ತಾರೆ ಅದು ಒಪ್ಪೋಣ, ಮುಂದೆ ಬರ್ತಾರೆ, ಈಗಲ್ಲ ಅಂತ ಅವರು ವಾಜರಾಜನ ಸಾಧನೆ ಅಭಿಮಾನಿಗಳು ಉಳಿದುಕೊಳ್ಳಲು ಗೊತ್ತಾರ ಅವರು, ಈಗಲ್ಲ. ಆ ಹಠ ಯಾಕೆ ಈ ವಾಜರಾಜ ಉಳಿಗಳಂತೆ ಹೇಗೆ ಹೋಗ್ತೀರಾ? ಹೌದೌದು, ಆಖ್ಯಾನ ಪ್ರಮಾಣ ಅದು ಹೋಗ್ತೀವಿ ಅಂತ ಹೇಳ್ತಾರೆ. ಆ ಆಖ್ಯಾನದಲ್ಲಿ ವಾಜರಾದರು ನಾವು ವಾಯುದೇವರ ಜೊತೆಗೆ ಹಂಸಲಿಂಗರವನ್ನು ಕೂತು ಮಾಡುತ್ತೇವೆ ಅಂತ ಹೇಳೋ ಕಾಲಕ್ಕೆ ಹಂಸಲಿಂಗರವನ್ನು ಮಾಡಿದ ಮೇಲೆ ವಾಯುದೇವರ ಜೊತೆಗೆ ಎಲ್ಲಾ ಕಾರ್ಯಗಳವರು ಮಾಡುತ್ತಾರೆ ಅಂತ ಗೊತ್ತಾಯ್ತಲ್ಲ. ಮತ್ತೆ ಅಂತಹ ಕಾಲಕ್ಕೆ ಯಾವ ಪ್ರಮಾಣ ಗ್ರಂಥದಿಂದ ವಾದಿರಾಜ ಬಿಡುಗಡೆ ಅಂತ ಗೊತ್ತಾಗ್ತಾ ಇದೆಯೋ ಅವರ ಕಾರ್ಯವೂ ಅದೇ ಗ್ರಂಥದಿಂದ ಗೊತ್ತಾಗಬೇಕು, ನಮ್ಮ ಬುದ್ಧಿಯಿಂದಲ್ಲ. ಆದ್ದರಿಂದ ವಾಯುದೇವರು ಈಗ ಹೇಗೆ ಸಾಧನಾ ಅಭಿಮಾನಿಗಳು, ಹಾಗೆ ಹಯಗ್ರದೇವ ದೇವರ ಆಜ್ಞೆಯಿಂದ ಮುಂದೆ ಸಾಧನಾಭಿಮಾನಿಗಳಾಗಿ ಬರತಕ್ಕಂಥವರಾದರೂ ಈಗ ವಿಶೇಷ ಕಾರಣದಿಂದಾಗಿ ವಾದಿರಾಜರು ವಾಯುದೇವರ ಜೊತೆಗೆ ಇದ್ದುಕೊಂಡು ನಮ್ಮ ಸಾಧನೆ ಮಾಡಿಸ್ತಾ ಇದ್ದಾರೆ. ನಾನಿನ್ನ ಹುಡುಕ್ತಾ ಇದ್ದೇನೆ, ಒಬ್ಬರು ಶ್ರೀವೈಷ್ಣವರು ನನಗೆ ಸಿಕ್ಕಿದ್ರು. ಫೈನಲ್ ಸಿಕ್ಕಾಗ ಮಾತಾಡ್ತಾ ಇರುವ ಕಾಲಕ್ಕೆ ಒಂದು ಕೇಳಿದ್ರು, ಅಲ್ಲ ಮುಂದೆ ಪದಕ್ಕೆ ಬರ್ತಾರಲ್ಲ ದೇವತೆಗಳು, ಅವರೆಲ್ಲ ಈಗಿನ ಪದದವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡುತ್ತಾರೆ ಅಂತ ಒಂದು ಕಡೆ ಬಂದಿದೆ. ಅವರು ಶ್ರೀವೈಷ್ಣವರು ಹೇಳ್ತಾ ಇದ್ದಾರೆ. ಅದು ನೀವು ಎಲ್ಲಾದ್ರೂ ನೋಡಿದ್ದೀರಾ? ನನಗೆ ಶಾಕ್ ಆಯಿತು. ನಾನು ನೋಡಿಲ್ಲಪ್ಪ, ಹುಡುಕ್ತೇನೆ ಅಂತ ಹೇಳಿದ್ದೆ. ಇಬ್ಬರು ಹುಡುಕ್ತಾ ಇದ್ದೇನೆ, ಎಲ್ಲಿ ಸಿಗುತ್ತೋ ಗೊತ್ತೇ, ವಾದರಾದ್ರೆ ತೋರಿಸ್ಬೇಕದು. ಸತ್ಯವಾದ ವಿಚಾರ ಅದು ಪುರಾಣದಲ್ಲಿ ಬಂದಿದೆ. ಮುಂದೆ ಪದಕ್ಕೆ ಬರತಕ್ಕಂಥವರು ಟ್ರೈನಿಂಗ್ ಆಗಿ ಇವಾಗಿರತಕ್ಕಂಥವ್ರು ಎದುರಿರ್ತಾರೆ. ಅವಾಗ ಮತ್ತೊಂದು ಪ್ರಶ್ನೆ ಇದೆ ಬರುತ್ತೆ ಏನಂದ್ರೆ, ಇದು ನಾನು ಒಂದು ಕಡೆ ಹೇಳಿದ್ದೆ, ಟ್ರೈನಿಂಗ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ಅವಾಗ ಒಂದು ಮಾತು ಬಂತು. ಏನದು ಅಂದರೆ, ವಾದಿರಾದರೂ ಟ್ರೈನಿಂಗ್ ಬೇಕಾ ಅವರಿಗೆ? ಮಿಕ್ಕವರಿಗಾದ್ರೂ ಟ್ರೈನಿಂಗ್ ಅಂತ ಹೇಳಿ, ವಾದಿರಾದ್ರೂ ಟ್ರೈನಿಂಗ್ ಬೇಕಾ? ರುಜುಗಣಸ್ಥರು ಎಲ್ಲ ಗೊತ್ತಿದ್ದವರು, ಅವ್ರು ಟ್ರೈನಿಂಗ್ ಬೇಕಾಗಿಲ್ಲ, ಆದ್ರಿಂದ ಅವ್ರು ಟ್ರೈನಿಂಗ್ ಅಂತ ಹೇಳಿದ್ರೆ ರುಜುಗಳಲ್ಲ ಅಂತ ಹೇಳಿದಂಗ ಆಗುತ್ತೆ, ಅದ್ರ ಟ್ರೈನಿಂಗ್ ಅಲ್ಲ. ನಾನು ಹೇಳಿದೆ, ನಾನು ಮಿಕ್ಕವರಿಗೆ ಟ್ರೈನಿಂಗ್ ಅಂತ ಹೇಳ್ತೇವೆ ಹೊರತು ರುಜುಗಣಸ್ಥರಿಗೆ ಟ್ರೈನಿಂಗ್ ಅಂತ ನಾವು ಹೇಳಿಲ್ಲ. ಅವ್ರು ಡೈರೆಕ್ಟ್ ಪೋಸ್ಟ್ ಅಲ್ಲೇ ಕೂತ್ಕೊಂಡು ಸಬ್ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಭಗವಂತನ ಪ್ರೀತರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವರಲ್ಲಿ ಟ್ರೈನಿಂಗ್ ವಾದಿರಾದರೆ ಬಂದಿದ್ದಾರೆ ಅಂತ ಯಾರು ಹೇಳಿಲ್ಲ, ನಾವು ಹೇಳಿಲ್ಲ. ಅದರಿಂದ ಸಂಶಯ ಪಾಪ ತಲೆ ಕೂತಿದೆ, ಅದನ್ನು ತೆಗೀಬೇಕಾದ್ರೆ ನನ್ನ ಕರ್ತವ್ಯ, ಇಲ್ಲದಿದ್ರೆ ಹಾಗೆಯೇ ಮೊಳಕೆ ಹೊಡೆದು ವೃಕ್ಷ ಹಾಕಿ ಕೊಡುತ್ತೆ. ಆ ಶಿಷ್ಯರಲ್ಲೂ ಇರುತ್ತೆ ಏನಂತ, ಅಯ್ಯೋ ನಮ್ಮವರು ಹೀಗೆ ಹೇಳಿದ್ರು ಅದರಿಂದ ವಾದಿರಾದರೆ ಮುಂದೆ ಬರ್ತಾ ಇರುತ್ತೆ ಇವಾಗಲ್ಲಂತೆ ಅಂತ. ಈ ಅಂತೆ ಅಂತಗಳು ತುಂಬಾ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ. ಏ ಬೆಂಗಳೂರು ಅಂತ ಹೇಳಬಾರ್ದು, ಅಂತೆ ಊರು ಅಂತ ಹೇಳಬೇಕು. ಅಂತೆ ಅಂತೆಗಳಿಗೆ ಬಹಳ ಪ್ರಚಾರ ಸಿಗತಕ್ಕಂಥ ಊರು. ಆದ ಕಾರಣದಿಂದ ವಾದರಾದರೆ ನಮ್ಮ ಸಾಧನೆ ಅಭಿಮಾನಿಗಳಾಗಿ ನಿಂತು ಮಾಡಿಸ್ತಾ ಇದ್ದಾರೆ ಎಂಬುದು ಆಖ್ಯಾನದಲ್ಲೇ ಹೇಳಿದ ವಿಚಾರ ಎಂಬಲ್ಲಿಗೆ ಶ್ರೀಕೃಷ್ಣ.